हयग्रीवम् चिदानन्द विग्रहम् सदनुग्रहम् दशग्रीवच्छिदम् शापान् मणिग्रीव विमोचनम् स्वनाम ग्रहणादेव निरस्तग्रह विग्रहम् वृन्दावन गतम् वन्दे ब्रह्मरुद्रेन्द्र वन्दितम् स्वान्तस्थानन्त शय्याय पूर्ण ज्ञान रसार्णसे उत्तुङ्गवत्तरङ्गाय मध्वदुत्तर्थये नमः। गुरुमखिल गुणज्ञम् सद्गुणैकाधिवासम् शमदमपरिनिष्ठम् सत्त्वनिष्ठम् वरिष्ठम् सकलसुदनशिष्टम् नित्यनिर्धूतकष्टम् हयमुखपदनिष्ठम् माम् भजन्तु प्रपन्नाः। पूज्याय राघवेन्द्राय सत्यधर्मरताय च भजताम् कल्पवृक्षाय नमताम् कामधेनवे। नीलाकराक्षितानन्तलीला गोपालपालितान् विद्यापयोनिधीन् वन्दे ब्रह्मविद्यागुरुम् मम। ब्रह्मचर्य हरिप्रीतिसुविद्यावादशालिनः इष्टदान् कष्टहर्त्रोन्नः विद्यामान्यान् मुनीन् नमः। वाजराजपदद्वन्द्ववारिजासक्तमानसान् विश्वप्रिय गुरून् वन्दे मन्दोऽहम् देवि शुद्धये। सत्यम् सत्यम् पुनः सत्यम् विष्णुतीर्थप्रसादतः सर्वे कामा भवन्त्येव शुभो बिम्बसन्निधौ। चिन्तामणिम् सभक्तानाम् कल्पवृक्षम् च कामदम् स्वामिनम् त्वाम् रघुप्रेमतीर्थम् वन्दे ह्यभीष्टदम्। अज्ञानतिमिरच्छेदम् बुद्धिसम्पत्तदायकम् विज्ञानविमरम् शान्तम् विजयाख्यगुरुम् भजे श्रीगुरुभ्यो नमः। हरिः ॐ नमः परस्मै पुरुषाय भूयसे सदुद्भवस्थाननिरोधलीलया गृहीतशक्तिकृतयाय देहिनाम् अन्तर्भवायानुपलभ्यवर्तम्। ವೈರಾಗ್ಯ ಪ್ರಕರಣ ಆಗ್ತಾ ಇತ್ತು ಭಾಗವತ್ ಸಾರೋದ್ಧಾರ ವೈರಾಗ್ಯ ಪ್ರಕರಣ ಹಿಂದೆ ಹೇಳಿದ್ದು ಅಹೋ ಇಮಂ ಪಶ್ಯತಮೇ ವಿನಾಶಂ ತಪಸ್ವಿನಸ್ಯ ಚರಿತವ್ರತಸ್ಯ ಅಂತರ್ಜಲೇ ವಾರಿಚರ ಪ್ರಸಂಗಾತ್ ಪ್ರಸ್ರಾವಿತಂ ಬ್ರಹ್ಮಚಿರಂ ಧೃತಂ ಯತ್. ಒಬ್ಬೊಬ್ಬ ಜ್ಞಾನಿಗಳ ಬಾಯಿಂದ ಬಂದಿರತಕ್ಕಂಥ ಮಾತು ಅಥವಾ ಭಗವಂತ ಬಿಂಬಮೂರ್ತಿಯಾಗಿ ಆಯಾ ಜ್ಞಾನಿಗಳ ಒಳಗೆ ನಿಂತು ಅವರವರ ಕರ್ಮಾನುಸಾರ ಅವರವರಿಗೆ ಆಯಾ ಕಾಲದಲ್ಲಿ ಆ ಕರ್ಮಗಳನ್ನು ಮಾಡಿಸಿ ತಪಸ್ಸನ್ನು ಬಿಡಿಸಿದ್ದು ಸಂಸಾರದಲ್ಲಿ ಅಂಟುಕೊಟ್ಟು ನಂತರ ತಾನೇ ಅವರ ಹಿಂದಿನ ತಪಸ್ಸಿಗೆ ಮೆಚ್ಚಿ ಆ ಸಂಸಾರದಿಂದ ಉದ್ಧಾರ ಮಾಡಿ ಪುನಃ ಮಾರ್ಗದಲ್ಲಿ ಕರಕೊಂಡು ಬಂದ ರೀತಿಯೇ ಭಾಗವತ. ಇಡೀ ಭಾಗವತದಲ್ಲಿ ನಮಗೆ ಪ್ರತಿಪಾದನೆ ಮಾಡೋದೇನಯ್ಯ ಅಂದ್ರೆ ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ. ಭಗವಂತನ ನಾವು ಒಮ್ಮೆ ಶರಣಾಗತರಾದರೆ ಸರಿಯಾಗಿ ಗುರುಗಳ ಮೂಲಕ ತಿಳ್ಕೊಂಡು ಭಗವಂತ ಸ್ವತಂತ್ರ, ನಾವು ಶುದ್ಧ ಅಸ್ವತಂತ್ರರು ಎಂಬ ಭಾವನೆಯಿಂದ ಭಗವಂತನಿಗೆ ಶರಣಾಗತರಾಗಿ ಕರ್ಮಾನುಷ್ಠಾನವನ್ನ ಸಾಧನಾನುಷ್ಠಾನವನ್ನ ಮಾಡುತ್ತಾ ಇದ್ದರೆ ಅವಾಗ ಭಗವಂತ ಒಂದು ವೇಳೆ ನಮ್ಮ ಹಿಂದಿನ ಕರ್ಮಾನುಸಾರ ಏನಾದರೂ ಸರಿ ಅಂಥ ಪ್ರಸಂಗ ಬರುವುದಿದ್ದರೆ ಬಿಡಿಸೋದಿಲ್ಲ, ಸಾಧ್ಯವಾದಷ್ಟು ಬಿಡಿಸ್ತಾನೆ. ಅನಿವಾರ್ಯವಾದ ಪ್ರಸಂಗ ಭಗವಂತ ಕೊಟ್ಟೇ ಕೊಡಬೇಕು ಅಂತಿದ್ರೆ ಕೊಟ್ಟರೂ ಕೂಡ ಮಧ್ಯದಿಂದಲೇನೆ ಅದರಿಂದ ನಮ್ಮನ್ನು ಉದ್ಧಾರ ಮಾಡುತ್ತಾನೆ ಎಂಬ ತಿಳಿಸಿಕೊಳ್ಳಲಿಕ್ಕೆ ಅನೇಕ ದೃಷ್ಟಾಂತಗಳು ಭಾಗವತದಲ್ಲಿ ಹೊರಟಿತು. ಒಂದು ಭರತ ಮಹಾರಾಜರದ್ದು ಹೇಳಿದರು, ಹೇಳುತ್ತಾರೆ ಭರತ ಮಹಾರಾಜರು ಇಡೀ ತನ್ನ ರಾಜ್ಯವನ್ನ ತ್ಯಾಗ ಮಾಡಿದರು, ಹೆಣದಂತೆ ತ್ಯಾಗ ಮಾಡಿಬಿಟ್ರು. ಎಂಥ ಸಮೃದ್ಧವಾದ ರಾಜ್ಯ ಭೋಗಗಳು ತ್ಯಾಗ ಮಾಡಿದರು. ಮಕ್ಕಳು ಮೊಮ್ಮಕ್ಕಳ ಮೇಲಿನ ಆಸೆ ತ್ಯಾಗ ಮಾಡಿದರು. ಒಬ್ಬರೇ ಪುಲಹರ ಆಶ್ರಮದಲ್ಲಿ ಕೂತು ಅದ್ಭುತವಾದ ಧ್ಯಾನ ಯೋಗ ಮಾಡುತ್ತಾ ಇದ್ರು. ಭಗವಂತನ ಅರ್ಚನೆ ಮಾಡುತ್ತಾ, ಮಾನಸಿಕ ಅರ್ಚನೆಯನ್ನು ಮಾಡುತ್ತಾ, ಭಗವಂತನ ಸರ್ವತ್ರ ಇರತಕ್ಕಂತಹ ಭಗವಂತನನ್ನ ಹೃದಯದಲ್ಲಿ ನೋಡುತ್ತಾ ಆ ಚಿಂತನೆ ಮಾಡುವ ಕ್ರಮ ಹೇಳುತ್ತಾರೆ. ಮೈಯೆಲ್ಲ ರೋಮಾಂಚನ ಆಗ್ತಾ ಇದೆ, ಹರಿಯನ್ನೇ ನೆನೆಯುತ್ತಾ ಇದ್ದಾರೆ, ಕಣ್ಣಲ್ಲಿ ಆನಂದಾಶ್ರುಗಳು ಬರ್ತಾ ಇವೆ. ಅಂಥ ಸ್ಥಿತಿಯಲ್ಲಿ ಅರ್ಧ ನಿಮೀರಿತ ನೇತ್ರರಾಗಿ ಅಂದರೆ ಭಗವಂತನಲ್ಲೇ ಮನಸ್ಸಿಟ್ಟು ಆನಂದ ಪಡತಕ್ಕಂಥವರಾಗಿದ್ರು. ನನಗೆ ದೇವರು ಬಿಟ್ಟರೆ ಇನ್ನೊಂದು ಬೇಡ ಅಂತಿದ್ರು. ಶ್ರೀಹರಿಯ ಪಾದಕ್ಕೆ ಶರಣಾಗತರಾದಂಥ ವ್ಯಕ್ತಿಗೆ ದೇವರು ಏನ್ ಮಾಡಬೇಕಪ್ಪ, ಎಲ್ಲ ಕಳೆದು ಬಿಡಬೇಕಾ? ಆತನನ್ನೇ ನಂಬಿ ಕಾಡಿಗೆ ಹೋಗಿ ಅಲ್ಲೇ ಕೂತಂತಹ ವ್ಯಕ್ತಿಗೆ ಎಲ್ಲ ಕಳಿಯಬೇಕಾ? ಕಳಿಯೋದು ಅಂದ್ರೆ ಏನು ಅಂತ ಮತ್ತು ಪ್ರಶ್ನೆ. ಕೆಲವು ಸ್ವಪ್ನದಲ್ಲೇ ಕಳೆದು ಬಿಡುತ್ತಾನೆ. ತುಂಬಾ ಸಲ ಸ್ವಪ್ನದಲ್ಲಿ ನಮಗೆ ತಲೆ ಕತ್ತರಿಸಬಹುದು, ಆಕ್ಸಿಡೆಂಟ್ ಆಗೋದೆಲ್ಲ ಬರ್ತಾ ಇರುತ್ತೆ, ಅದು ಪ್ರತ್ಯಕ್ಷದಲ್ಲೇ ಆಗಬೇಕಾಗಿತ್ತು, ಅಂತಹದ್ದು ಸ್ವಪ್ನದಲ್ಲೇ ಕಳೆದು ಬಿಡುತ್ತಾನೆ. ಕೆಲವು ಅವಶ್ಯವಾಗಿ ನಮಗೆ ಅನುಭವಕ್ಕೆ ಕೊಟ್ಟರೇನೆ ನಮಗೆ ಒಳ್ಳೆದಾಗುತ್ತೆ, ಅಂಥದ್ದನ್ನ ಹಾಗೆ ಉಳಿಸ್ತಾನೆ ಭಗವಂತ. ಭರತ ಮಹಾರಾಜರಿಗೆ ಜಿಂಕೆಯ ಅಂಟು ಕೊಟ್ಟ. ಆ ಜಿಂಕೆ, ಗರ್ಭಿಣಿಯಾದ ಜಿಂಕೆ ನೀರಿಗೆ ಹಾರತಾ ಸಿಂಹದ ಧ್ವನಿ ಕೇಳಿ ತಾನು ಸತ್ತು ಹೋಗ್ತಾ ಮಗುವನ್ನ ಹಡೆದರೆ ಆ ಹಡೆದಂತ ಮಗು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇದ್ರೆ ಅಯ್ಯೋ ಇದು ಏನಾಗುತ್ತೋ ಅಂತ ಕರುಣೆಯಿಂದ ಮೇಲಕ್ಕಿಟ್ರು. ಮೇಲಕ್ಕಿಟ್ಟಾಗ ಅಂಟು ಶುರುವಾಯಿತು. ಸಂಗಾತ ಸಂಜಾಯತೆ ಸರ್ವಂ ಅಂತ ಕಾಮ ಅಂತಲ್ಲ, ಎಲ್ಲ ಒಟ್ಟು ಸಂಘವೇ ಬುಡ. ಆ ಸಂಘದಿಂದ ಏನಾಯಿತು ಅಂತ ಹೇಳಿದ್ರೆ ಕೊನೆಗೆ ಆ ಜಿಂಕೆಯನ್ನು ಹೊತ್ತುಕೊಂಡು ಹೋದವರಿಗೆ ದೇವರೇ ಸಾಕು ಏನೂ ಬೇಡ ಅಂತಿದ್ದವರಿಗೆ ಜಿಂಕೆಯೇ ಸಾಕು ಇನ್ನೇನು ಬೇಡ ಅಂತಾಯಿತು. ಕೊನೆಗೆ ಅದನ್ನೇ ನೆನೆದು ನೆನೆದು ಪ್ರಾಣ ಬಿಡುವಂತೆ ಆಯಿತು. ನೋಡಿ, ಇದು ಭಗವಂತ ಕರ್ಮ ಉಣಿಸುವ ರೀತಿ. ಆದರೆ ಆತನ ಪಾದ ಹಿಡಿದದ್ದಕ್ಕೆ ರಕ್ಷಣೆ ಮಾಡುತ್ತಾನೆ ಅಂತ ನಂಬಿಕೆ ಏನು? ಜಿಂಕೆಯಾಗಿ ಹುಟ್ಟಿದವರಿಗೆ, ಮೃಗವಾಗಿ ಹುಟ್ಟಿದವರಿಗೆ ತನ್ನ ನೆನಪು ಕೊಟ್ಟ, ಹಿಂದಿನ ಜನ್ಮದ ನೆನಪು ಕೊಟ್ಟ, ಸಾಧನೆ ಮಾಡಿಸಿದ. ಹಾಗೆ ಬ್ರಾಹ್ಮಣನಾಗಿ ಹುಟ್ಟಿಸಿ ಅಪರೂಪದ ಹಿಂದಿನ ನೆನಪು ಕೊಟ್ಟ, ಸಂಘ ಬಿಡಿಸಿದ, ಸಾಧನೆ ಮಾಡಿಸಿದ. ಇದನ್ನೇ ಹೇಳ್ತಾ ಇದ್ದಾರೆ. ಸರಕ್ಷಿತ ರಕ್ಷತಿ ಓಹಿ ಗರ್ಭೆ, ಅವನ ಪಾದಕ್ಕೆ ಶರಣಾಗತರಾದರೆ ಸಾಕು. ಸ್ವಾಮಿ ಅದ್ಭುತವಾಗಿ ನಮ್ಮನ್ನ ಎಲ್ಲಿ ಅದ್ದಿದರೂ ಏನು ಮಾಡಿದರೂ ಕರ್ಮದಿಂದ ಏನು ಅಂಟು ಕೊಟ್ಟರು, ಸ್ವಾಮಿ ನಮ್ಮನ್ನು ರಕ್ಷಣೆ ಮಾಡಿಯೇ ಮಾಡುತ್ತಾನೆ. ಅಂಥದ್ದೇ ದೃಷ್ಟ ಅಂತ ಇನ್ನೊಂದು ಕೊಡ್ತಾ ಇದ್ದಾರೆ. ಈ ವೈರಾಗ್ಯ ಪ್ರಸಂಗದಲ್ಲಿ ಎಲ್ಲರಿಗೂ ಕೂಡ ಅಂಟು ಕೊಟ್ಟ ರೀತಿ, ಅಂಟು ಕೊಟ್ಟ ಮೇಲೆ ಅವರನ್ನ ಬಿಡಿಸಿದ ರೀತಿ, ಇದೆಲ್ಲ ತಿಳಿದ್ರೆ ವೈರಾಗ್ಯ ಅಂದರು. ಹುಟ್ಟಿದಾಗಲಿಂದ ಅಖಂಡ ಬ್ರಹ್ಮಚರ್ಯದಿಂದ ಇದ್ದು ಕಾಳಿಂದಿ ಮಡುವಿನಲ್ಲಿ ತುಂಬಾ ಕಾಲ ನೀರಲ್ಲಿ ಮುಳುಗಿಯೇ ತಪಸ್ಸು ಮಾಡೋದು ಸಾಧ್ಯವೇ? ಕನಸಲ್ಲೂ ಅಂದ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾವು ಅಗಮರ್ಷಣ ಸ್ನಾನ ಅಂತ ಮಾಡ್ತೀವಿ, ಎಲ್ಲಾದರೂ ಒಂದು ಚೂರು ನೀರಿರೋ ಕಡೆ ಹೋದರೆ, ನದಿಯೋ ಅಥವಾ ಯಾವುದು ಪುಷ್ಕರಣಿಯೋ ಹೋದರೆ ಬೆನ್ನು ಪೂರಾ ಬಗ್ಗಿಸಿ ನೀರಲ್ಲಿ ನಿಲ್ಲಬೇಕು, ಕೊಳ್ಳಿಕ್ಕಿಲ್ಲ, ನಿಲ್ಲಬೇಕು. ನಿಂತು ಪೂರಾ ಬಗ್ಗಿಸಿ ತಲೆ ಒಳಗೆ ಮುಳುಗಿರಬೇಕು, ಬೆನ್ನು ಚೂರು ಕಾಣತಾ ಇರಬೇಕು. ಹಾಗೆ ಬಗ್ಗಿದ್ದು ಉಸಿರು ಹಿಡಿದು ಅಗಮರ್ಷಣ ಮಂತ್ರ ಮೂರು ಸಲ ಹೇಳಬೇಕು. ನಮಗೆ ಮೂರು ಸಲ, ನೂರು ಸಲ ಹೇಳೋರು ಇದ್ದಾರೆ, ಮೂರು ಸಲ ಆದರೂ ಹೇಳಿ ಎಂದರು. ಆ ಹೇಳುವುದರೊಳಗೆ ಪ್ರಾಣ ಹೋಗ್ತಾ ಇರುತ್ತೆ, ನೀರ ಮೇಲಕ್ಕೆ ತಳ್ಳುತ್ತಾ ಇರುತ್ತೆ. ನೀರಿನ ಧರ್ಮವೇ ಮೇಲಕ್ಕೆ ತಳ್ಳೋದು. ಆ ತಳ್ಳಿ ಅದ ತಟ್ಟುಕೊಂಡು ಹಾಗಿದ್ದು ಉಸಿರಿಗೆ ಹೇಳೋ ಪ್ರತಿಗೆ ದೇವರು ಕಾಣಿಸೇ ಬಿಡುತ್ತಾನೆ. ಅಭ್ಯಾಸ ಇಲ್ಲದವರೊಂದು ಕೃಷ್ಣಾರ್ಪಣ. ಹಾಗಾದರೆ ಈ ಹುಟ್ಟಿದಾಗಲಿಂದ ನೀರಿನಲ್ಲೇ ಇದ್ದು ಸದಾ ನೀರಿನಲ್ಲೇ ಭಗವಂತನ ಧ್ಯಾನ, ಅದೊಂದು ಹೇಳುತ್ತಾರೆ ಅರಣ್ಯಕಾಚಾರ ಹೇಳುತ್ತಾರೆ. ಇನ್ನೊಬ್ಬರನ್ನು ನೋಡಿ ಕಾಪಿ ಮಾಡಬೇಡಿ ಸಾಧನೆ ಎಂಬುದು ಅಂತ ಹೇಳುತ್ತಾರೆ. ಅವರು ಜಪ ಮಾಡಿದ್ರು, ನಾನು ಜಪ ಮಾಡಿದೆ, ಅವರು ಸ್ನಾನ ಮಾಡುತ್ತಾರೆ ತುಂಬಾ, ನಾನು ಮಾಡ್ತೇನೆ, ಅವರು ವಾಯುದಾನ ಕೊಡ್ತಾರೆ, ನಾನು ಹಾಗೆ ಬೇಡ. ಸಾಧನೆ ಅಂದ್ರೆ ಏನು ಅಂದರೆ ನಮ್ಮ ನಮ್ಮ ಗುರುಗಳ ಪಾದ ಹಿಡಿದು, ನಮ್ಮ ನಮ್ಮ ಸ್ವಭಾವ, ನಮ್ಮ ನಮ್ಮ ಕರ್ಮಾನುಸಾರ, ನಮ್ಮ ಗುರುಗಳು ನಮಗೆ ಯಾವುದು ಹಿತವಾಗುತ್ತೆ ಅಂತ ಹೇಳುತ್ತಾರೋ ಅಂಥ ಸಾಧನೆ ಮಾಡುವುದೇ ಶ್ರೇಷ್ಠ. ಅರಣ್ಯಕಾಚಾರ ಒಂದು ಮಾತು ಹೇಳ್ತಾರೆ, ಅವರ ಆ ಭಾಷೆ ಅಂದ್ರೆ ಉತ್ತರ ಕರ್ನಾಟಕದ ಭಾಷೆ, ಆ ಕೊಪ್ಪಳದ ಭಾಷೆ ಅಲ್ಲಿ ಹೇಳ್ತಾರೆ, ಬರೆಯೋದು ಹಾಗೆ ಬರೀತಾರೆ. ದಾರು ದಾರು ದಾವ ಕರ್ಮವನ್ನ ಮಾಡಲಿಕ್ಕೆ ಬಂದಿದ್ದಾರೋ ಆ ಕರ್ಮಾನುಷ್ಠಾನ ಸಾಧನೆ ಮಾಡದೆ ಬೇರೆ ಸಾವಿರ ಸಾಧನೆಗಳನ್ನು ಮಾಡಿದರೂ ಭಗವಂತ ಮೆಚ್ಚ ಅಂತ ಹಾಕ್ಬಿಡ್ತಾರೆ. ಮಾಡಿದ್ದೇನೋ ಸಾಧನೆ, ದೇವರು ಹೇಳಿದ್ದು ಮಾಡಲಿಲ್ಲ, ಅದಕ್ಕೆ ನೀವು ಮೆಚ್ಚಲ್ಲ ಅಂದ್ರು. ಆ ರೀತಿಯಲ್ಲಿ ಅದ್ಭುತವಾಗಿರತಕ್ಕಂಥ ಆ ನೀರಿನೊಳಗೆ ಕೂತು ತಪಸ್ಸನ್ನು ಮಾಡುತ್ತಾ ಇದ್ದಾರೆ. ವೃದ್ಧರಾಗಿದ್ದಾರೆ, ಕೇಶಗಳೆಲ್ಲ ಬಿಳಿ ಆಗಿದೆ, ಮೈಯೆಲ್ಲ ಚರ್ಮ ಜೋತು ಬಿದ್ದಿದೆ, ಇನ್ನೇನು ಪ್ರಾಣತ್ಯಾಗಕ್ಕೆ ಸಿದ್ಧ ಅಂತ ಸ್ಥಿತಿಯಲ್ಲಿ ಇದ್ದಾರವರು. ಅಂಥ ಒಳ್ಳೆ ತಪಸ್ವಿಗಳಾದವರಿಗೆ ಆ ಕಾಲದಲ್ಲಿ ಸ್ವಾಮಿ ಅಷ್ಟು ಕಾಲ ತಪಸ್ಸು ಮಾಡಿಸಿದ, ಪ್ರಾರಬ್ಧ ಕರ್ಮ ಇತ್ತು, ಕಣ್ಣು ತೆಗೆಸಿದ, ಅವರ ಸುತ್ತ ಎಷ್ಟು ಮೀನುಗಳು ತಿರುಗುತ್ತಾ ಇದ್ವು, ಆ ನೀರಿನ ಮೀನುಗಳು ತಿರುಗಲ್ವಾ, ಎಷ್ಟು ಸಲ ತಿರುಗುತ್ತಾ ಇತ್ತು. ಅವತ್ತೇ ಕಣ್ಣು ತೆಗೆಸಿದ, ಆ ಕಣ್ಣು ತೆಗೆಸಿದ ಕಾಲಕ್ಕೆ ಎದುರಿಗೆ ಚೆನ್ನಾಗಿ ಬರುತ್ತೆ. ವಿಷ್ಣು ಪುರಾಣದಲ್ಲಿ ಹೇಳುತ್ತಾರೆ, ದೊಡ್ಡ ಮೀನು ಅದರ ಮೇಲೆ ಚಿಕ್ಕ ಮೀನು ಅದರ ಮೇಲೆ 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 ಎಲ್ಲಾ ಮೀನುಗಳು ಒಂದು ಮೀನು ಮೇಲೆ ಕೂತು ಅದು ಹೊತ್ತುಕೊಂಡು ತಿರುಗ್ತಾ ಇದೆ ಅಂತೆ. ಮಾಮೂಲಾಗಿ ಮೀನು ತಿರುಗಿದ್ರೆ ಅಷ್ಟೇನಿಲ್ಲ, ಅದು ಹೇಳ್ತಾ ಇದ್ದಾರೆ. ವಾರಿಚರ ಪ್ರಸಂಗಾತ್ ಪ್ರಕೃಷ್ಟವಾದ ಸಂಗ ಆಯಿತಂತೆ. ಯಾವ ರೀತಿ ಎಂದು ಹೇಳ್ತಾರೆ, ಅದು ಮಕ್ಕಳು ಮೊಮ್ಮಕ್ಕಳೆಲ್ಲನ ಹೊತ್ಕೊಂಡು ತಿರುಗ್ತಾ ಇದ್ರೆ ಅದನ್ನ ನೋಡಿದ್ರಂತ ನನಗೂ ಹೀಗಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಆಲೋಚನೆ ಬಂತು. ಆಗ ಆ ವಯಸ್ಸಿನಲ್ಲಿ ಏನು ಮಾಡಬೇಕು, ಸ್ವಾಮಿ ಒಳಗಿದ್ದು ಡ್ರೈವಿಂಗ್ ಫೋರ್ಸ್ ಕೊಡ್ತಾ ಇರ್ತಾನೆ, ಹೋಗು ಹೋಗು ಅಂದ್ರೆ ಯಾರು ಏನು ಕೊಡ್ಲಿಕ್ಕಿಲ್ಲ. ಆತ ಮಾಡಿಸಿಲ್ಲ, ಮಾಡ್ಲಿಕ್ಕೂ ಇಲ್ಲ. ಅದಕ್ಕೆ ಹೇಳುತ್ತಾರೆ, ಈ ಪ್ರಯತ್ನ ಎಂಬ ಶಬ್ದ ಬಂದಾಗಲೇ ಗೊಂದಲ ಎಲ್ಲ ನಮ್ಮಲ್ಲಿ. ಪ್ರಯತ್ನ ನಾವೇ ಮಾಡಬೇಕು, ದೇವರು ಮಾಡಿಸ್ತಾರು ಅಂತ ದೊಡ್ಡ ಗೊಂದಲ. ಆ ಪ್ರಯತ್ನ ಎಂಬುದು ಜೀವನ ಧರ್ಮ, ಜೀವನೇ ಮಾಡಬೇಕು. ಆದರೆ ಜೀವ ಅಸ್ವತಂತ್ರ, ಅದನ್ನ ದೇವರೇ ಜೀವನಿಂದ ಮಾಡಿಸಬೇಕು. ಈ ರಹಸ್ಯ ತಿಳ್ಕೊಂಡಿಲ್ಲ ಬಿತ್ರು ಅಂತ ಹೇಳಿದ್ರು. ಎರಡು ವಾದ, ಒಂದು ದೈವೀವಾದ ಒಂದು ಹಠವಾದ. ದೈವೀವಾದ ಯಾವುದು, ಎಲ್ಲ ದೇವರೇ ಮಾಡಿಸಲಿ ಅಲ್ಲ ಮಾಡ್ಲಿ, ದೇವರದ್ದೇ ಕೈವಾಡ, ನಮ್ದು ಯಾವುದು ಇಲ್ಲ, ನಮ್ದು ಕರ್ತೃತ್ವ ಇಲ್ಲ, ಪ್ರಯತ್ನ ಇಲ್ಲ, ಯಾವುದೂ ಇಲ್ಲ, ದೇವರೇ ಮಾಡ್ಕೊಂಡು ಹೋಗ್ಲಿ ಅಂತ. ಹಠವಾದ, ಜೀವನೇ ಮಾಡಿಬಿಡ್ಲಿ ಅಂತ. ಎರಡಕ್ಕೂ ಮಧ್ಯೆ ಹೇಳುತ್ತಾರೆ ಆಚಾರ್ಯರು, ದೇವರೇ ಸರ್ವಕರ್ತೃ, ಸ್ವತಂತ್ರ ಸ್ವತಂತ್ರನಾದ ಕರ್ತೃ, ಜೀವ ಪರಾಧೀನ ಕರ್ತೃ. ಹೌದು, ಆದರೆ ಈ ಜೀವನಲ್ಲಿ ಪ್ರಯತ್ನ ಎಂಬುದಿದೆಯಲ್ಲ, ಅದು ಜೀವನ ಧರ್ಮವಯ್ಯ. ಪ್ರಯತ್ನಮೇ ಕಮಗ್ರತೋ ನಿಧಾಯ ಭೂತಿ ಮಾತ್ಮಃ. ಅದರ ಅರ್ಥ ಏನು, ಆ ಹೇಳೋ ಕಾಲಕ್ಕೆ ಚೂರು ಎಡವುತ್ತಾ ಇರುತ್ತೇವೆ ಸಾಮಾನ್ಯವಾಗಿ. ಆಚಾರ್ಯ ಹೇಳ್ತಾರೆ, ಒಂದು ಕ್ರಿಯಾ ಆಗಬೇಕಾದರೆ, ಒಂದು ಕೆಲಸ ಆಗಬೇಕಾದ್ರೆ ಜೀವನಿಂದ ಮೂರು ಬೇಕು. ಒಂದು ಜೀವನ ಅನಾದಿ ಕಾಲದ ಸ್ವಭಾವ, ಜೀವನ ಸ್ವಭಾವ. ಎರಡನೆಯದು ಅನಾದಿ ಕರ್ಮ. ಮೂರನೆಯದು ಪುರುಷ ಪ್ರಯತ್ನ. ಈ ಮೂರಿದ್ದರೆ ಒಂದು ಕ್ರಿಯೆ ಆಗುತ್ತೆ ಅಂತ ಹೇಳಿಬಿಡ್ತಾರಲ್ಲಿ ತಾತ್ಪರ್ಯದಲ್ಲಿ ಹೇಳ್ತಾರೆ. ಆ ಮೂರು ಕೂಡ ತದೇತತ್ರಯಂ, ಈ ಮೂರು ಕೂಡ ವಿಷ್ಣೋ ವಶಗಂ ಸರ್ವದೈವ ಹೆಡಿಂಗ್ ಹಾಕ್ಬಿಡ್ತಾರಲ್ಲಿ. ಈ ಮೂರು ದೇವರ ವಶವೇ ಆಗಿದೆ. ಈ ಪ್ರಯತ್ನ ಅವಶ್ಯಂ ಕಾರ್ಯಮೇವ ಮಾಡಬೇಕಾಗಿದೆ. ಏನು, ವಿಷ್ಣೋ ವಶಮಿತ್ಯೇವ ಜಾನಂ, ನನ್ನ ಪ್ರಯತ್ನ ದೇವರ ಅಧೀನವಾಗಿದೆ ಅಂತ ತಿಳಿದೇನೆ ನಮ್ಮ ಪ್ರಯತ್ನ ಮಾಡಿಯೇ ಮಾಡಬೇಕು ಅಂತ ಹೇಳ್ತಾರೆ. ಎರಡು ಕೂಡಿಸೋದು ಹೇಗೆ ಅಂತ ಒದ್ದಾಡ್ತಾ ಇರ್ತೀವಿ ನಾವು. ಅದರಲ್ಲಿ ಏನಾಗ್ತಾ ಇರುತ್ತೆ, ಎಲ್ಲಾ ದೇವರೇ ರೀ ಸರಿ, ನಿಮ್ ಪ್ರಯತ್ನ ನೀವು ಮಾಡಿ ಅಂತ ದೊಡ್ಡವರು ಉಪದೇಶ ಮಾಡುವುದಿದೆ. ಸತ್ಯ, ಎಲ್ಲರೂ ಹಾಗೆ ಮಾಡೋದು, ನಿಮ್ ಪ್ರಯತ್ನ ನೀವು ಮಾಡಿ. ಹೌದು, ನಮ್ ಪ್ರಯತ್ನ ನಾವು ಮಾಡಬೇಕು. ಅದರಲ್ಲಿ ಬ್ರಾಕೆಟ್ ಅಲ್ಲಿ ಏನಿರುತ್ತೆ, ದೇವರು ಮಾಡಿಸುವ ನಿಮ್ಮ ಪ್ರಯತ್ನ ನೀವು ಮಾಡಿ ಅಂತ ಅರ್ಥ. ಸಾಮಾನ್ಯ ಜನಕ್ಕೆ ಹೇಳುವಾಗ ಈ ಭರದಿಂದ ಹೇಳಿ ಹೋಗ್ತಾ ಇರ್ತೀವಲ್ಲ, ನಿಮ್ ಪ್ರಯತ್ನ ನೀವು ಮಾಡ್ಬೇಕಪ್ಪ. ಸತ್ಯ, ಆಚಾರ್ಯರು ಹೇಳಿದ್ರು. ಆದರೆ ಆ ಬ್ರಾಕೆಟ್ ಅಲ್ಲಿ ಇದ್ದದ್ದು ಹೇಳತಾ ಇಲ್ಲ ನಾವು. ಏನಾಗ್ತಾ ಇದೆ, ಸಾಮಾನ್ಯವಾಗಿ ಎಲ್ಲ ದೇವರೇ ರೀ ನಿಮ್ ಪ್ರಯತ್ನ ನೀವು ಮಾಡಬೇಕಂದುಕೊಳ್ಳಿ, ಜನರ ತಲೆಯಲ್ಲಿ ಏನು ಬರ್ತಾ ಇದೆ, ಈ ನನ್ನ ಪ್ರಯತ್ನಕ್ಕೆ ದೇವರು ಬೇಕಾಗಿಲ್ಲ, ಈ ನನ್ನ ಪ್ರಯತ್ನ ಏನಿದೆಯಲ್ಲ ಅದರ ಆ ಪಾರ್ಟಿಗೆ ದೇವರು ಬೇಕಾಗಿಲ್ಲ, ಅದು ನಾನೇ ಮಾಡಿಬಿಡ್ತೇನೆ, ಮಿಕ್ಕದ್ದಕ್ಕೆ ದೇವರು ಬರಲಿ. ಆ ಪ್ರಯತ್ನದ ಪಾರ್ಟ್ ಏನಿದೆ ಅಲ್ಲಿ ಸ್ವಾತಂತ್ರ್ಯ ನಂಗೆ ಚೂರು ಕೂತಿದೆ, ನಾನು ಮಾಡಿಬಿಡ್ತೇನೆ, ಮಿಕ್ಕದ್ದೆಲ್ಲ ದೇವರು ಬರಲಿ. ಇದು ಯಾರ ಮತ, ರಾಮಾನುಜರ ಮತ. ಚಂದ್ರಿಕಾದಲ್ಲಿ ಖಂಡನ ಮಾಡಿಬಿಡ್ತಾರೆ ಕರ್ತೃತ್ವಾಧಿಕರಣದಲ್ಲಿ. ಅಯ್ಯ ನೀನು ಆ ಚೂರು ಮಾಡ್ಲಿಕ್ಕೆ ನೀನು ಬೇಕು ಅಂದಿಲ್ಲ, ಮಿಕ್ಕದ್ದು ನೀನೇ ಮಾಡಿಕೋ, ದೇವ್ರ ಯಾಕೆ ನಿನಗೆ ಅಂತ ಕೇಳ್ತಾರೆ. ಆ ಚೂರು ಮಾಡ್ಲಿಕ್ಕೆ ನಿಂಗಾದ್ರೆ ಈ ಪ್ರಯತ್ನ ಅಂತ ಆಗ್ಬೇಕು. ಪ್ರಯತ್ನ ಅಂದ್ರೆ ಏನೇನಾಗುತ್ತೆ, ಉಸಿರಾಟ ಆಗ್ಬೇಕಾ, ಇಂದ್ರಿಯಗಳ ವ್ಯಾಪಾರ ಆಗ್ಬೇಕಾ, ಕೈಕಾಲು ಕದಲು ಸಲ್ಲ ಆಗ್ಬೇಕಾ, ಅದೆಲ್ಲ ಆದ್ರೆ ನೀನ್ ಮಾಡೋದೇನಿದೆ, ದೇವ್ರು ಮಾಡೋದೇನಿದೆ ಅಲ್ಲ, ನೀನ್ ಮಾಡ್ಕೋ ಅದಕ್ಕೇನಂತೆ. ಆ ರೀತಿ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ, ಭಗವಂತನೇ ನಮ್ಮಿಂದ ಪ್ರಯತ್ನವನ್ನೂ ಮಾಡಿಸ್ತಾನೆ. ಆವಾಗ ಒಂದು ಪ್ರಶ್ನೆ ಬರುತ್ತೆ, ಎಲ್ಲಾ ದೇವರೇ ನಮ್ಮಿಂದ ಪ್ರಯತ್ನ ಮಾಡ್ತಾರೆ, ಮಾಡಿಸಲಿ, ನಾನು ಕೂಡುತ್ತೇನೆ, ಎಲ್ಲಿ ಮಾಡಿಸಿ ನೋಡೋಣ. ಅಂತ ಯಾರಾದರೂ ಹೇಳಿದರೆ, ಗೀತಾಭಾಷ್ಯದಲ್ಲಿ ಹೇಳ್ತಾರೆ, ಯಾರಾದರೂ ಹೀಗೆ ಹೇಳಿದರೆ ತಮಸ್ಸು ಬರುತ್ತೆ ನಿನಗೆ ಅಂತ ಹೇಳಿಬಿಡು ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ಕೂಡ್ರಿ ನೋಡೋಣ ಅಂತ ಹೇಳಿ, ದೇವರು ಮಾಡಿಸಲಿ ಅಂತ ನಾ ಕೊಡ್ತೀನಿ ಅಂದ್ರು. ಕೂಡ್ಲಿ ನೋಡೋಣ, ಓಡಿಸ್ತಾನೆ ಸ್ವಾಮಿ ಅಲ್ವಾ, ಓಡಿಸೋನ ನಿಲ್ಲಿಸ್ತಾನೆ. ಅದನ್ನೇ ಹೇಳುತ್ತಾರೆ ವಿಜಯದಾಸರು, ಅದೇ ಮಾತನ್ನ ಶಾಸ್ತ್ರದ ಮಾತನ್ನೇ ಹೇಳುತ್ತಾರೆ. ಆಚಾರ್ಯರಂತೂ ಸ್ಪಷ್ಟ ಹೇಳಿಬಿಡುತ್ತಾರೆ, ಬಿಂಬ ಕ್ರಿಯೆಯ ಏವ ಕ್ರಿಯಾವಾನ್, ಈ ಜೀವ ಬಿಂಬ ಕ್ರಿಯೆಯ ಏವ ಕ್ರಿಯ, ಕೈ ಕದಲಬೇಕಾ, ಬಿಂಬ ಕದಲಿಸಿದರೆ ಕದಲುತ್ತಾನೆ, ಇಲ್ಲದಿದ್ರೆ ಇಲ್ಲ. ಚಲಿಸಿದರೆ ಚಲಿಸುವೆ, ನಡೆಸಿದರೆ ನಡೆವೆ, ನುಡಿಸಿದರೆ ನುಡಿವೆ, ತಿಳಿಸಿದರೆ ತಿಳಿವೆ, ಮರೆಸಿದರೆ ಮರೆವೆ. ಇದಯ್ಯ ನನ್ನ ಪಾಲಿನ ಕರ್ತೃತ್ವ, ನೀ ಮಾಡಿಸಿದ್ದು ಮಾಡೋದೆಂಬುದೇ ಎನ್ನ ಪಾಲಿಗೆ ಉಂಟು. ಅದನ್ನೇ ದಾಸರು ಹೇಳ್ತಾರೆ, ಮಾಡುತ್ತಲಿರಬೇಕು ಮಾಡಿಲ್ಲ ಎನ್ನಬೇಕು. ಅಂದರೆ ಇದು ಅರ್ಥ ಏನಪ್ಪ ಅಂದ್ರೆ, ಬೆಳಿಗ್ಗೆ ಎದ್ದುಕೊಳ್ಳಿ, ನಮ್ಗೆಲ್ಲ ಗೊತ್ತಾಯ್ತಪ್ಪ ದೇವರೇ ಎಲ್ಲ ಮಾಡಿಸ್ತಾ ಇದ್ದಾರೆ ಅಂದ್ರೆ, ದೇವರೇ ಮಾಡ್ತಾ ಇದ್ದಾರಲ್ಲ, ನಮ್ಮಿಂದ ಮಾಡಿಸ್ತಾ ಇದ್ದಾರೆ, ಪ್ರಯತ್ನ ಮಾಡಿಸ್ತಾ ಇದ್ದಾರೆ, ಎಲ್ಲ ಗೊತ್ತಾಯ್ತು ಪ್ರವಚನ, ಗೊತ್ತಾಯ್ತು. ಬೆಳಿಗ್ಗೆ ಎದ್ದುಕೊಳ್ಳಿ ಯಾರಿಗಾದ್ರೂ ನೆನಪಿರುತ್ತಾ? ಯಾರಿಗೂ ನೆನಪಿರಲ್ಲ. ಬೆಳಿಗ್ಗೆ ಎದ್ದುಕೊಳ್ಳಿ, ಇದು ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಸರ 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 ನಾವು ಹೋಗ್ತಾ ಇರ್ತೀವಿ. ಅದೇ ದೇವರು ಮಾಡೋದು, ತಿಳಿಸ್ತಾನೆ ತಾನೇ ಮಾಡ್ತಾ ಇದ್ದೆ ಮಾಡಿಸ್ತಾ ಇದ್ದೆ ನಿಮ್ಮ ತಿಳಿಸ್ತಾನೆ. ಬೆಳಿಗ್ಗೆ ಎದ್ದುಕೊಳ್ಳೇ ಮರೆಸ್ತಾನೆ, ಮರೆಸಿ ನಾ ಮಾಡಬೇಕು ನಾ ಮಾಡಬೇಕು ಅಂತ ನಮ್ಮಿಂದ ಮಾಡಿಸ್ತಾ ಇರ್ತಾನೆ ಪ್ರಯತ್ನ. ಅದೇ ಹೇಳಿದ್ರು, ದೇವರು ತನ್ನನ್ನು ಮರೆಸಿ ನಮ್ಮಿಂದ ನಾ ಮಾಡಬೇಕು ನಾ ಮಾಡಬೇಕು ಅಂತ ಮಾಡಿಸ್ತಾ ಇರ್ತಾನಲ್ಲ ಪ್ರಯತ್ನ, ಅದನ್ನ ಮಾಡಲೇಬೇಕಯ್ಯ. ಜ್ಞಾನ ಕೊಟ್ಟಾಗ ಹೌದಲ್ಲ ಇಷ್ಟು ಕಾಲ ನಾ ಮಾಡಬೇಕು ಅಂತ ಮಾಡಿದೆ, ನೀ ಮಾಡಿಸಿದ್ದು ಹರಿಯೇ ನಾನಾಗಿ ಮಾಡಿಲ್ಲ. ಇದನ್ನೇ ಕೃಷ್ಣ ಹೇಳಿದ, ಕರ್ಮಣಿ ಅಕರ್ಮ ಯಃ ಪಶ್ಯೇತ್. ರಾಯರು ಬರೀತಾರೆ, ಭಗವಂತ ಸ್ವತಂತ್ರನಾದ ಭಗವಂತ ನಮ್ಮಿಂದ ಕರ್ಮಗಳು ಮಾಡಿಸ್ತಾ ಇರುವಾಗ ಅದು ಕರ್ಮ ನಮ್ಮಿಂದ ಆಗ್ತಾ ಇರುತ್ತೆ, ನಮ್ಮಿಂದೇ ಆಗ್ತಾ ಇರುತ್ತೆ ದೇವರು ಮಾಡಿಸಿದಾಗ. ಅದರಲ್ಲಿ ಅಕರ್ಮ ಯಃ ಪಶ್ಯೇತ್, ಏನೂ ಕೆಲಸ ಆಗಿಲ್ಲ ಎಂಬುದು ನೋಡತಾನು ಅಂದ್ರು. ಅಲ್ಲ ಕೆಲಸ ಆಗ್ತಾ ಇದೆಯಲ್ಲ ಅಂದ್ರೆ, ನಾನಾಗಿ ಏನೂ ಮಾಡಲಾರೆ, ನೀ ಮಾಡಿಸಿದರೆ ಮಾಡಿದೆ ನಾನಾಗಿ ಮಾಡಲಾರೆ, ಇದು ಕರ್ಮದಲ್ಲಿ ಅಕರ್ಮ ನೋಡುವುದು ಅಂತ ಹೇಳಿದ್ರು. ಯಾಕಿಷ್ಟು ಹೇಳಿದೆ, ಒಳಗಿದ್ದ ಸ್ವಾಮಿ ಏನು ಪ್ರೇರಣೆ ಮಾಡಿದ್ರೆ ಹಾಗೆ ಮಾಡಲೇಬೇಕು, ಬೇರೆ ಆಪ್ಷನ್ ಇಲ್ಲ, ಇಲ್ಲ ಅವನಲ್ಲದೆ ನಮ್ಮ ಪ್ರಯತ್ನ ನಾವು ಮಾಡುತ್ತೀವಿ ಎಂಬುದು ಸಾಧ್ಯ ಆಗುತ್ತಾ? ಅದಕ್ಕೆ ಆಗುತ್ತೆ ಅಂತ ಹೇಳ್ತೀರಾ? ಅವಾಗ ಯಾಕಿಷ್ಟು ಹೇಳ್ತೀರಾ ಅಂದ್ರೆ, ಈ ಚೂರು ದೆವ್ವ ಬಂದ್ಬಿಟ್ಟಿದೆ ಪಾಪ ಈ ಜನಗಳಲ್ಲಿ, ಸಾಮಾನ್ಯ ಜನಗಳಲ್ಲಿ. ಪ್ರವಚನ ಕೇಳಿದಾಗ ಹೇಳೋರೇನೋ ಒಳ್ಳೆ ಉದ್ದೇಶ ಹೇಳುತ್ತಾರೆ, ಅಪಾರ್ಥ ಆಗಿರುತ್ತೆ ಆ ಕಮ್ಯುನಿಕೇಶನ್ ಗ್ಯಾಪ್. ಏನದು ಅಂದ್ರೆ, ಪ್ರಯತ್ನ ನಾನೇ ಮಾಡ್ತೇನೆ ದೇವರು ಬೇಕಾಗಿಲ್ಲ, ಹೌದಲ್ರಿ? ಅದೊಂದು ಕೂತಿದೆ ಎಲ್ಲರಲ್ಲಿ, ನಮ್ ಪ್ರಯತ್ನ ನಾವು ಮಾಡಲೇಬೇಕು, ದೇವರು ಮಾಡಿಸಿದ ಪ್ರಯತ್ನ ನಮ್ದು ನಾವು ಮಾಡಲೇಬೇಕು, ನಮ್ಮಿಂದ ಮಾಡಿಸ್ತಾನೆ ಅವಾಗ ನಾವು ಮಾಡಲೇಬೇಕಲ್ಲ. ದೇವರು ಮಾಡಿಸಿದಾಗ ಈ ಅರ್ಥದಿಂದ ನಿಮ್ ಪ್ರಯತ್ನ ನೀವು ಮಾಡಿ ಅಂತ ಶಾಸ್ತ್ರದಲ್ಲಿ ಹೇಳಿದರೆ ನಾವೇನು ಅರ್ಥ ಮಾಡಿಕೊಂಡು, ಈ ನನ್ನ ಪ್ರಯತ್ನ ಅಂತ ಏನಿದೆಯಲ್ಲ ಅದು ಮಾಡಲಿಕ್ಕೆ ದೇವರು ಬೇಕಾಗಿಲ್ಲ, ನಂದು ನಾ ಮಾಡಿಬಿಡಬೇಕು ನಂತರ ದೇವರು ಬರಲಿ. ದಾಸರು ಕೇಳುತ್ತಾರೆ, ಅರಣ್ಯಕಾಚಾರ್ಯ ಚೆನ್ನಾಗಿ ಕೇಳುತ್ತಾರೆ, ನಿನ್ನ ಹಣೆಬರ ಗೊತ್ತಾ ಅಂತ ಕೇಳುತ್ತಾರೆ. ಜೀವ ಎಷ್ಟಿರ್ತಾನೆ? ಕುದುರೆ ಬಾಲದ ಅಶ್ವದ ಹೇಳ, ಸಂಸ್ಕೃತದಲ್ಲಿ ಪ್ರಮಾಣಗ ಬರುತ್ತೆ, ಇದರಲ್ಲೂ ಬರ ಶಾಸ್ತ್ರದ ಎರಡೂ ಕಡೆ ಕೊಡ್ತಾರೆ, ಅದೇ ಕನ್ನಡದಲ್ಲಿ ತರ್ಜುಮೆ ಮಾಡಿದ್ದು. ಕುದುರೆ ಬಾಲದ ಕೊನೆಯ ಕೂದಲ ತುದಿ 10,000 ಭಾಗ ಮಾಡಿದರೆ ಒಂದು ಭಾಗ ತೆಗೆದ್ರೆ ಅಷ್ಟು ಪರಮಾಣು ಜೀವ, ಅಂಥವ ಈ ಶರೀರ ಹೊತ್ತುಕೊಂಡು ತಿರುಗಲಿಕ್ಕಾಗುತ್ತಾ ಅಂತ ಕೇಳುತ್ತಾರೆ. ಪಚನ ಭಕ್ಷಣ ಗಮನ ಭೋಜನ ಮೈಥುನ ಚಲನ ಅಚಲನ ಪ್ರಯತ್ನವು ಸಾಧ್ಯವೇ ಜನಕ್ಕೆ? ಇಂಪಾಸಿಬಲ್. ಶುಚಿ ಸದನ ದಯದಿಂದ ಜೀವರ ನಿಚಯಗಳು ಶರೀರಗಳು ತಾ ನಿಂತು ಮಾಡುವ ಉಚಿತ ಅನುಚಿತ ಕರ್ಮಗಳನ್ನು ಎಂದು ಅರಿತುಕೊಂಡಾಡು ಅಂತಾರೆ. ಅಂತಹ ಕಾಲಕ್ಕೆ ನಾವು ಪೂರ್ಣವಾಗಿ ನಮ್ಮ ಮನಸ್ಸು, ಅದಕ್ಕೆ ಹೇಳ್ತಾರೆ ಮಗ ಮಡದಿ ಪ್ರಾಣ ಇಂದ್ರಿಯ ಆತ್ಮಾದಿಗಳು ಭಗವದ್ ಅಧೀನವೆಂದಡಿಗಡಿಗೆ ನೆನಗುತ್ತಿರು. ಇದನ್ನೇ ಸ್ಪಷ್ಟವಾಗಿ ಭಾಗವತ ಹೇಳಿಕೊಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ಭಗವಂತ ಪ್ರೇರಣೆ ಮಾಡ್ತಾ ಇದ್ದಾನೆ. ನಮಗೂ ದೊಡ್ಡವರಿಗೂ ವ್ಯತ್ಯಾಸ ಏನು ಅಂದ್ರೆ, ನಮಗೆ ಸ್ವಾಮಿ ತನ್ನನ್ನ ಮರೆಸ್ತಾನೆ, ಕರ್ಮ ಮಾಡಿಸೋ ಕಾಲಕ್ಕೆ ತನ್ನನ್ನು ಮರೆಸಿ ನಾ ಮಾಡಬೇಕು ಅಂತಲೇ ನಮ್ಮ ಸರಿ ಮಾಡಿಸ್ತಾನೆ. ಇಂಥ ದೊಡ್ಡವರಿಗೆ ಏನು ಮಾಡುತ್ತಾನೆ ಅಂದರೆ ಜ್ಞಾನಿಗಳಿಗೆ ಸ್ವಾಮಿಯೇ ಈ ತರ ಪ್ರೇರಣೆ ಮಾಡುತ್ತಾ ಇದ್ದಾನೆ, ಸ್ವಾಮಿಯೇ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಒಂದು ಕಡೆ ಬರ್ತಾ ಇರುತ್ತೆ, ಇನ್ನೊಂದು ಕಡೆ ಮಾಡಬೇಕು ಎಂಬ ಪ್ರೇರಣೆ ಕೂಡ ಬರ್ತಾ ಇರುತ್ತೆ, ಎರಡನ್ನೂ ನೋಡುತ್ತಾ ಇರ್ತಾರೆ. ಅದಕ್ಕೆ ಮಾಡಿಸಿದ್ದು ಹರಿಯ ಪೂಜ ಅಂತ ಹೋಗ್ತಾ ಇರ್ತಾರೆ. ಅಂಥವರು ನೀರಿನಿಂದ ಎದ್ದು ಬಂದು ನೋಡುತ್ತಾರೆ, ಈ ಮುದಿ ಶರೀರವನ್ನು ನೋಡಿ ಹೆಣ್ಣನ್ನು ಕೊಡುವರು ಯಾರು ಅಂತ ನೋಡಿದ್ರು. ಮೈಯೆಲ್ಲ ಚರ್ಮ ಜೋತು ಬಿದ್ದಿದೆ, ಕೂದಲೆಲ್ಲ ಬಿಳಿ ಆಗಿದೆ, ಕೂದಲೆಲ್ಲ ಜೋತು ಬಿದ್ದಿದೆ, ಬೆನ್ನು ಬಗ್ಗಿ ಹೋಗಿದ್ದಾರೆ, ಅಂಥವರಿಗೆ ಹೆಣ್ಣನ್ನ ಕೊಡ್ತಾರ? ಹೆಣ್ಣನ್ನು ಕೊಡಬೇಕು ಅಂದ್ರೆ 30 ವರ್ಷದ ಹೆಣ್ಣನ್ನು ಮಾಡಿಕೊಳ್ಳಿಕ್ಕೆ, 50 ವರ್ಷದ ಹೆಣ್ಣು ಮಾಡಿಕೊಳ್ಳಿಕ್ಕಿಲ್ಲ. ಮದುವೆ ಆಗಬೇಕಾದರೆ 8 ವರ್ಷದ ಇರಬೇಕು, 8 ವರ್ಷಕ್ಕೆ ಕನ್ಯೆಯಾಗಿರಬೇಕು, ಪ್ರೌಢಳಾಗಿರಬಾರದು. ನಮ್ಮಲ್ಲಿ ಎಲ್ಲ ಚಾದಿ ತಪ್ಪಿ ಹೋಗಿದೆ. ಇವಾಗಂತೂ ಕಲಿಯುಗದಲ್ಲಿ ಸಾಧ್ಯ ಇಲ್ಲ, ಕಲಿಕಾಲದಲ್ಲಿ ಮಾಡ್ಲಿಕ್ಕೆ ನೋಡ್ತಾರೆ, ಬಹಳೆಲ್ಲ ತೊಂದರೆಗಳಾಗ್ತಾ ಇವೆ. ಕನ್ಯಾ ವಿವಾಹ ಆಗದಿದ್ದರೆ ಆ ವ್ಯಕ್ತಿ ಪ್ರೌಢಳಾದಂಥ ಹುಡುಗಿಯನ್ನ ಮಾಡಿಕೊಂಡ್ರೆ ಆಚಮನ ಮಾಡ್ಲಿಕ್ಕೂ ಯೋಗ್ಯನಲ್ಲ. ಹುಟ್ಟಿದ ಸಂತಾನಕ್ಕೆ ವೇದಾಧಿಕಾರ ಇಲ್ಲ, ಮಂತ್ರಾಧಿಕಾರ ಇಲ್ಲ, ಸಂಧ್ಯಾವಂದನ ಅಧಿಕಾರವೂ ಕಳ್ಕೊಂಡ್ಬಿಡ್ತಾರೆ. ಇದು ಅದರ ಪ್ರಭಾವ. ಶೂನ್ಯ ಕನ್ಯಾ ವಿವಾಹ ಅಂತ ಬಹಳ ಜನ ಮಾಡ್ತಾ ಇರ್ತಾರಲ್ಲ ಆಚಾರ್ಯರು, ಇವರೆಲ್ಲ ಹುಚ್ಚರು, ಸುಮ್ಮನೆ ಯಾಕೋ ಹೀಗೆ ಮಾಡ್ತಾರೆ ಅಂತ ತಲೆಯಲ್ಲಿ ಬಂದಿರುತ್ತೆ. ಅದಕ್ಕೆ ಬುಡ, ಅದು ಬುಡ ಹಾಕೋತಿದೆ, ಅದಕ್ಕೆ ಒದ್ದಾಡ್ತಾರೆ ಅಪ್ಪ ಹೀಗೆ ಮಾಡಬೇಕು ಅಂತ. ಸರಿ, ಆ ಮಾಡಿದ್ದಕ್ಕೆ ಬೇರೆ ಅಡ್ವರ್ಸ್ ಎಫೆಕ್ಟ್ಸ್ ಎಲ್ಲ ಇರುತ್ತೆ, ಅದು ಬೇರೆ ವಿಷಯ. ಹಾಗಾದ್ರೆ ನಮ್ ಗತಿ ಏನು ಅಂತ ಪ್ರಶ್ನೆ. ಹೀಗೆ ಹೇಳಿಬಿಟ್ರಲ್ಲ, ಇದ್ದಕ್ಕಿದ್ದಂಗೆ ಸ್ಟೇಟ್ಮೆಂಟ್ ಕೊಟ್ರೆ ಎಲ್ಲ ಪ್ರೌಢ ವಿವಾಹ ಮಾಡಿಕೊಂಡವರ ಗತಿ ಏನು ಅಂದ್ರೆ ಅದಕ್ಕೆ ಶತಕೋಟಿ, ಇದಕ್ಕೆಲ್ಲ ಅನಂತ ಕೋಟಿ ಉಪಾಯಗಳಿವೆ ಅಂತ ಹೇಳ್ತಾರೆ. ಆ ಮದುವೆ ಕಾಲದಲ್ಲಿ ಪ್ರೌಢ ವಿವಾಹ ಆಗೋದಾದರೆ ಅದು ಕೆಲವು ಶಾಂತಿಗಳಿವೆ, ಆ ಶಾಂತಿಯನ್ನಾದರೂ ಮಾಡಿಕೊಂಡ್ರೆ ವೇದಾಧಿಕಾರ ಸಿದ್ಧಿ ಅಂತ ಹೇಳ್ತಾ ಇದ್ದಾರೆ. ಯಜುರ್ವೇದಿಗಳಿಗೆ ಕುಷ್ಮಾಂಡ ಹೋಮಾದಿಗಳನ್ನು ವಿಧಾನ ಮಾಡಿದ್ದಾರೆ, ಇಲ್ಲಿ ಋಗ್ವೇದಿಗಳಿಗೆ ಅಷ್ಟಾಕ್ಷರ ಮಂತ್ರ ವಿಶೇಷ ಹೋಮಾದಿಗಳನ್ನು ವಿಧಾನ ಮಾಡಿದ್ದಾರೆ. ಹಾಗೆ ಮಾಡಿಕೊಳ್ಳದಿದ್ದರೆ ಎಲ್ಲ ಅಧಿಕಾರ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಮಹಾನುಭಾವರು ಕನ್ಯಾ ವಿವಾಹ ಮಾಡಿಕೋಬೇಕು, ಯಾರು ಕೊಡ್ತಾರೆ ಕನ್ಯೆಯನ್ನ ಇಷ್ಟು ವೃದ್ಧರಿಗೆ? ಬಂದ್ರು ಮಂದಾತ ಮಹಾರಾಜರ ಹತ್ರ ಬರ್ತಾ ಇದ್ದಾರೆ, 50 ಜನ ಹೆಣ್ಣು ಮಕ್ಕಳಿದ್ದಾರೆ. ಅವರು ರಾಜನ ಹತ್ರ ಬಂದು ಕೇಳುತ್ತಾರೆ, ರಾಜ 50 ಜನ ಹೆಣ್ಣು ಮಕ್ಕಳಿದ್ದಾರೆ, ಒಂದು ಹೆಣ್ಣು ಮಗಳನ್ನ ಕೊಡು. ರಾಜನಿಗೆ ಬಿಸಿ ತುಪ್ಪ, ನೋಂಗಬೇಕೋ ಉಗುಳಬೇಕೋ ಅರ್ಥ ಆಗ್ತಾ ಇಲ್ಲ. ಅಂಥ ಕಾಲಕ್ಕೆ ಬುದ್ಧಿವಂತ, ಬುದ್ಧಿ ಬಳಸಿದ. ನಮ್ಮಲ್ಲಿ ಸ್ವಯಂವರ ಸಂಪ್ರದಾಯ, ನಾವಾಗಿ ಯಾರನ್ನು ಕೊಟ್ಟು ಮದುವೆ ಮಾಡಲ್ಲ, ಹುಡುಗಿ ಇಚ್ಛೆಯನ್ನು ನಾವು ಅತಿರೇಕಿಸಲ್ಲ. ಹೋಗಿ ಅಂತಃಪುರಕ್ಕೆ ಹೋಗಿ ನಿಲ್ಲಿ, ಯಾವ ಹುಡುಗಿ ನಿಮ್ಮ ಕೊರಳಲ್ಲಿ ಹಾರ ಹಾಕ್ತಾಳೋ ಅವಳನ್ನು ಮದುವೆ ಆಗಿ, ಒಳಗೆ ಯಾರೂ ಹಾಕಲ್ಲ ಪರವಾಗಿಲ್ಲ ಅಂದುಕೊಂಡಿದ್ದ. ಅವರು ನಕ್ಕರಂತೆ ಒಳಗೆ, ಹೌದಾ, ನಿನ್ನ ಆಲೋಚನೆ ಅರ್ಥ ಆಯಿತು. ಆ ಪ್ರತಿಹಾರಿ ಅಂತ ಕರ್ಕೊಂಡು ಹೋಗುವನಿದ್ದಾನಲ್ಲ ಹೇಳಿದ್ರು ಹೋಗುವಂತ, ಅವನು ಕರ್ಕೊಂಡು ಬಂದ. ಅಂತಃಪುರಕ್ಕೆ ಬಂದ್ರು, ನಿಲ್ತಾ ಇದ್ದಾರೆ. ಆ ಕರ್ಕೊಂಡು ಬಂದವನಿಗೆ ಹಾಗೆ ಕಾಣ್ತಾ ಇದ್ದಾರೆ, ಎಲ್ಲ ವಿಷ್ಣು ಪುರಾಣದಲ್ಲಿ ಬರುತ್ತೆ. ಆ ಕರ್ಕೊಂಡು ಬಂದವನಿಗೆ ಮುದುಕರಾಗೆ ಕಾಣ್ತಾರೆ, ಆ ಹುಡುಗಿಯರಿಗೆ ಮಾತ್ರ ನವಮನ್ಮಥರಂತೆ ಕಾಣ್ತಾರೆ. ಅವರನ್ನು ನೋಡಿ ಆ ಪ್ರತಿ ಬಾರಿ ಹೇಳಿದ, ನೋಡಿ 50 ಜನದಲ್ಲಿ ಒಬ್ಬರೇ ಮದುವೆ ಆಗ್ಬೇಕಂತೆ ಹೇಳಿದ್ರು. ಎಲ್ಲರೂ ಅಂದುಕೊಂಡಂತೆ, ಅಪ್ಪ ಇದು ಯಾಕೆ ಹೀಗೆ ಮಾಡಿದ, ಒಬ್ಬರೇ ಮದುವೆ ಆಗ್ಬೇಕು ಅಂತ, ಮತ್ತೆ ಎಲ್ಲಿ ತಪ್ಪಿ ಹೋಗುತ್ತೋ ಅಂತ ಎಲ್ಲರೂ ಬೇಗ ಬಂದು ಹಾರ ಹಾಕ್ಬಿಟ್ರಂತೆ. ಏಕಕಾಲದಲ್ಲಿ ಹಾಕಿದ್ರು ಇವನಿಗೆ ಆಶ್ಚರ್ಯ. ಈ ಮುದುಕನನ್ನ ನೋಡಿ 50 ಜನ ಹೆಣ್ಣು ಮಕ್ಕಳು ಹೇಗೆ ಮದುವೆ ಆಗ್ತಾ ಇದ್ದಾರೋ, ಏನ್ ನೋಡಿದ್ರು ಇವನಲ್ಲಿ ಅಂತ ನೋಡ್ತಾ ಇದ್ದಾರೆ. ಅವರು ನಗತಾ ಇದ್ದಾರೆ. ರಾಜನಿಗೆ ಗೊತ್ತಾಯಿತು ವಿಷಯ, ಓಹೋ, ಋಷಿಗಳೇನೋ ಮಾಡಿದ್ದಾರೆ. ಸರಿ ಆಯಿತು, ತಪ್ಪಿದ್ದಲ್ಲ, ಕೊಟ್ಟು ಮದುವೆ ಮಾಡಿ ಕಳಿಸಿದ್ದಾರೆ. ರಾಜ ಮತ್ತು ನೋಡುತ್ತಾನೆ, ಮಕ್ಕಳ ಕುತ್ತಿಗೆ ಕೊಯ್ದೆ, ಶಾಪ ಕೊಡ್ತಾರೇನು ಅಂತ, ಹೇಗಿದ್ದಾರೋ ಏನು ನೋಡಿಕೊಂಡು ಬರ್ತೇನೆ ಅಂತ ಹೋದರೆ 50 ಭವನಗಳು ನಿರ್ಮಾಣ. ಎಂಥದ್ದು ಆ ರಾಜನ ಭವನ? ಹೇಳ್ತಾರಲ್ಲ, ನಮ್ಮ ಮನೆ ಕೆಲವು ದೊಡ್ಡ ಮನೆ ಕಟ್ಟಿರ್ತಾರೆ, ನಮ್ಮ ಮನೆಯೆಲ್ಲ ಸೇರಿ ಅವ್ರ ಬೆಡ್ರೂಮ್ ಸಿಗುತ್ತೆ, ಅಷ್ಟು ದೊಡ್ಡ ಬೆಡ್ರೂಮ್ ಅಡ್ದೆಲ್ಲ ಕಟ್ಟಿರ್ತಾರಲ್ಲ, ಅವರು ಕಟ್ಟಿದ ಒಂದು ಭವನದಲ್ಲಿ ರಾಜನ ಭವನ ಚಿಕ್ಕ ಮೂಲೆಗೆ ಬರುತ್ತೆ. ಅಂಥ ಭವನ, ಅಂಥದ್ದು 50 ಭವನ. 50 ಭವನದಲ್ಲಿ ಇವರೇ ಋಷಿಗಳೇ ಐವತ್ತು ರೂಪದಿಂದ ನಿಂತಿದ್ದಾರೆ, ನವಮನ್ಮಥಾಕಾರದಿಂದ ನಿಂತು ಐವತ್ತು ಜನಕ್ಕೆ ಎಷ್ಟು ಅಂದ್ರೆ ಅವರು ಆ ರಾಗನತ್ರ ಸುಖ ಪಡದೆ ಅಂದ್ರೆ ಯಾವುದು ಸಾಧ್ಯವಿಲ್ಲವೋ ಆ ಎಲ್ಲವನ್ನ ಕೊಡ್ತಾ ಇದ್ದಾರೆ ಅವರಿಗೆ. ರಾಜ ನೋಡಿದ, ಆಶ್ಚರ್ಯಪಟ್ಟ. ದಿಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ, ನಮಸ್ಕಾರ ಮಾಡಿದ, ಹೊರಟ. ಸರಿ ಶುಭರೇನು, ಐವತ್ತು ಜನ ಮದುವೆ ಮಾಡ್ಕೊಂಡ್ರು. ಹೇಳ್ತಾ ಇದ್ದಾರೆ ಒಬ್ಬೊಬ್ಬರಲ್ಲಿ ಕೂಡ ಪಂಚ ಐವತ್ತು ಜನ ಬಂದ್ರಲ್ಲ ಹೆಣ್ಣು ಹೆಣ್ಣಂದ್ರು, ಒಬ್ಬೊಬ್ಬರಲ್ಲಿ ಎಷ್ಟು ಜನ ಹೇಳ್ತಾ ಇದ್ದಾರೆ? ಪಂಚ ಸಹಸ್ರ ಸಂಗ, ಸುತ ಪಂಚ ಸಹಸ್ರ ಸಂಗ. 5000 ಮಕ್ಕಳು ಪಡೆದ್ರಂತೆ ಒಬ್ಬೊಬ್ಬರಲ್ಲಿ, 50 × 100, ಅದರಲ್ಲಿ ಮೊಮ್ಮಕ್ಕಳು, ಅದರಲ್ಲಿ ಮಕ್ಕಳು, ಎಲ್ಲ ಬೆಳೀತಾ ಬಂತು. ಅವರಿಗೆಲ್ಲ ಉಪನಯನ, ಅವರಿಗೆಲ್ಲ ಇವು ಎಲ್ಲ ಮಾಡಬೇಕು, ಮದುವೆಗಳು ಮಾಡಬೇಕು. ಯಪ್ಪ ತಲೆ ಕೆಟ್ಟೋಗ್ತಾ ಬಂತವರಿಗೆ. ಅವಾಗ ಹೇಳ್ತಾ ಇದ್ದಾರೆ, ಅಪ್ಪ ನಾನ್ ತಂ ರಜಾಮಿ, ಇದರ ಸಂಸಾರದ ಅಂತ್ಯವೇ ಬರ್ತಾ ಇಲ್ಲ ಅಂತ ನೋಡಿ ಕೊನೆಗೆ ಹೇಳ್ತಾರೆ, ಏಕಸ್ತಪಸ್ವಿ ಅಹಂ ಅಥ ಅಂಭಸಿ ಮತ್ಸ್ಯ ಸಂಗಾತ್. ಆ ಮೀನನ್ನು ನೋಡಿ ಕೆಟ್ಟೋದನಲ್ಲ. ಪಂಚಾಶತಾತ ಸುತ ಪಂಚ ಸಹಸ್ರ ಸಂಗ, ನಾನ್ ತಂಬ್ರಜಾಮಿ, ಇದರ ಅಂತ್ಯವೇ ಕಾಣತಾ ಇಲ್ಲ ಸಂಸಾರದವು. ಹೇಳ್ತಾ ಇದ್ದಾರೆ, ಉಭಯ ಕೃತ್ಯ ಮನೋರಥಾನ ಮಯಾ ಗುಣೈರ್ ಹೃತ ಮನೋ ಮತಿ ವಿಷಯೇ ಅರ್ಥಭಾವ. ಅಲ್ಲಿ ಹೇಳ್ತಾ ಇದ್ದಾರೆ, ಸ್ವಾಮಿ ನನಗೆ ಒಂದು ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದ. ಏನದು ಅಂತ ಹೇಳ್ತಾರೆ, ಸುಖ ದೇವ ಕೊಡುತ್ತಾನೆ, ಪದಾರ್ಥಗಳು ವ್ಯಕ್ತಿಗಳು ಕೊಡಲ್ಲ ಎಂಬುವ ಭಾವನೆ ಮೊದಲೇ ಗೊತ್ತಿತ್ತು, ಆ ಕ್ಷಣಕ್ಕೆ ತೆಗೆದು ಬಿಟ್ಟ. ವಿಷಯೇ ಅರ್ಥಭಾವ, ಈ ವಿಷಯಗಳು ಏನಿವೆ, ಪದಾರ್ಥಗಳು ವ್ಯಕ್ತಿಗಳು, ಇವರೇ ಸುಖ ಕೊಡುತ್ತಾರೆ ಎಂಬುದು ವಿಷಯದಲ್ಲಿ ಅರ್ಥಭಾವ, ಇದೇ ಪುರುಷಾರ್ಥ ಅಂತ ಬಂದು ಬಿಡುತ್ತೆ. ಯಾರಿಗೆ ತಿಳ್ಕೊಂಡು ಅನುಷ್ಠಾನ ಮಾಡಿದವರಿಗೆ ಬಂದು ನಮ್ಮಂತವರಲ್ಲಿ ಬಲಾದವರು ಹೋಗ್ಬಿಡುತ್ತೆ. ಹಾ, ಈ ರೀತಿಯಲ್ಲಿ ಮಾಯಾಗುಣೈ, ಮಾಯಾಗುಣ ಅಂದ್ರೆ ಇಚ್ಛಾ. ಏನ್ ಇಚ್ಛಾ ಅಂದ್ರೆ ಲಿಂಗ ದೇಹದಲ್ಲಿರತಕ್ಕಂಥ ನಾನಾ ಅಜ್ಞಾನ ಅವಿದ್ಯೆ ಅದೇ ಟಿಸಿಲೊಡಿದು ಅಭಿಮಾನವಾಗಿ ಬೆಳೆದು ಕೂತಿರುತ್ತೆ. ಅದರ ಪ್ರಭಾವವನ್ನ ಸ್ವಾಮಿ ತೋರತಾನೆ, ನೋಡಿ ಹೀಗಿದನ್ನೊಳಗೆ ಕೊಳಕು ಅಂತ. ಒಟ್ಟಾರೆ ಏನಾಯಿತು, ಕೊನೆಗೆ ನೋಡಿದ್ರು ಮಕ್ಕಳಿಗೆಲ್ಲ ಕೊಟ್ಟರು, ಅಪ್ಪ ನೀವು ನೋಡಿಕೊಳ್ಳಿ ಅಂತ ಹೇಳಿ ಹೊರಟು ಹೋದ್ರು ಅಂದ್ರು. ಈಗ ನಮಗೆಲ್ಲಿ ಗೊತ್ತಾಗುತ್ತಲ್ಲಿ ಏನಂತ, ಪಾಪ ಚೆನ್ನಾಗಿದ್ದವರು ಸಂಸಾರಕ್ಕೆ ಬಿದ್ದು ಹಾಳಾದರು ಅಂತ. ಇಲ್ಲ, ಹಾಗ್ ತಿಳಿಯಬೇಡಿ ದೊಡ್ಡವರನ್ನ, ಅದು ವಾದಿರಾಜರು ಹೇಳ್ತಾರೆ, ಅದ್ಭುತವಾಗಿ ಹೇಳ್ತಾರೆ, ಕೃತಿಮಲ್ಲಿಕಾದಲ್ಲಿ ಹೇಳ್ತಾರೆ. ಸೌಭರು ಋಷಿಗಳು ಯಾಕೆ ಅದ್ ಮಾಡಿ ಅಂದ್ರೆ, ಅವರಿಗೆ ಗೊತ್ತಾಯಿತು ತಮ್ಮ ಮನಸ್ಸಿನಲ್ಲಿ ಆ ಮೀನನ್ನು ನೋಡಿದಾಗ ಸಂಸಾರಕ್ಕೆ ಹೋಗಬೇಕು ಅಂತ ಆಲೋಚನೆ ಬಂತಲ್ಲ, ಇದು ಯಾಕೆ ಬರ್ತಾ ಇದೆ, ಇದರ ಬುಡ ಏನು ಅಂತ ನೋಡಿದರೆ 50 ಜನ್ಮಗಳ ಕರ್ಮ ಕೂತಿದೆ. ಆ 50 ಜನ್ಮಗಳ ಕರ್ಮವನ್ನ ಏಕಕಾಲದಲ್ಲಿ ಕಳೆಯಬೇಕು ಅಂತ ಸಂಕಲ್ಪ ಮಾಡಿ 50 ರೂಪಗಳು ಧಾರಣೆ ಮಾಡಿ 50 ಜನ್ಮಗಳ ಕರ್ಮ ಕಳ್ಕೊಂಡ್ಬಿಟ್ರು. ಅದೆಂಥ ತಾಕತ್ತು! ಆ ಕರ್ಮ ಮಾಡುವಾಗ ಅವರೇನು ಮಾಡುತ್ತಾ ಇದ್ರು, ಏನೇನು ಮಕ್ಕಳನ್ನ ಪಡೆದ್ರು, ಮೊಮ್ಮಕ್ಕಳನ್ನ ಪಡೆದ್ರು, ಮುಂಜಿ ಮಾಡಿದ್ರು, ಎಲ್ಲರನ್ನ ನೋಡುತ್ತಾ ಇದ್ರು, ದೇವರನ್ನೇ ನೋಡುತ್ತಾ ಬಂದ್ರು. ತಪಸ್ಸು ಬಿಟ್ಟಿಲ್ಲ ಅವರು, ಸಂಸಾರದಲ್ಲೇ ತಪಸ್ಸು ಮಾಡ್ತಾ ಇದ್ರು. ಆದರೆ ಏಕಾಂತದಲ್ಲಿ ಕೂತು ದೇವರಲ್ಲೇ ಮನಸ್ಸಿಟ್ಟರೆ ಎಷ್ಟು ಬರಬೇಕೋ ಅಷ್ಟು ಬರ್ತಾ ಇಲ್ಲ ಅಲ್ಲಿ. ಅದಕ್ಕೆ ಅವರು, ಸ್ವಾಮಿ ಇದು ಸಾಕು ಅಂತ ಹೊರಟು, ಅಂದ್ರೆ ಆ ಕರ್ಮ ಕಳ್ಕೊಂಡು ಹೊರಟರು. ಆದ್ರೆ ಮತ್ತೆ ಇದರಿಂದ ನಮಗೇನ ಗೊತ್ತಾಗುತ್ತೆ ಅಂದ್ರೆ, ಇವರು ಗೊತ್ತಾಗುತ್ತೆ, ಸ್ವಾಮಿ ಸಂಕಲ್ಪಾನುಸಾರ ಮಾಡಿಸಿದ್ದು ಮಾಡಲೇಬೇಕಾಗುತ್ತೆ, ಅನುಭವಿಸಬೇಕಾಗುತ್ತೆ ಎಂಬುದು ನಿಶ್ಚಯ. ಅವನ ಪಾದಕ್ಕೆರಗಿದರೆ ಅವ ಉದ್ಧಾರ ಮಾಡಿಯೇ ಮಾಡುತ್ತಾನೆ ಎಂಬುದು ನಿಶ್ಚಯ. ಎರಡು ನಿಶ್ಚಯ ಆಯಿತು. ಮೂರನೆಯದೇನು ಅಂದ್ರೆ, ಪದಾರ್ಥಗಳು ವ್ಯಕ್ತಿಗಳು ಸುಖ ಕೊಡಲ್ಲ ಎಂಬುದು ನಿಶ್ಚಯ. ಅವನೇ ಸ್ವಾಮಿ ಪದಾರ್ಥದ ನೆಪ ಮಾಡಿ ಒಳಗಿದ್ದು ಸುಖ ಕೊಡತಾನೆ ಎಂಬುದು ನಿಶ್ಚಯ. ಈ ಮೂರು ನಿಶ್ಚಯ ಜ್ಞಾನ ಸ್ವಾಮಿ ಯಾವಾಗ ಕೊಡತಾನೋ ಆವಾಗ ನಾವು ಉದ್ಧಾರ ಆಗ್ತೇವೆ ಎಂಬುದೇ ಸಾರೋದ್ಧಾರ. ಸಾಮಾನ್ಯವಾಗಿ ಏನ್ ಮಾಡ್ತಾ ಇರ್ತೀವಿ, ಎಡವಿ ಬೀಳುವ ಪ್ರಸಂಗ, ಭಾಗವತನೂ ಹೇಳ್ತೀವಿ, ಏನು ಸಾರೋದ್ಧಾರನೂ ಹೇಳ್ತಾ ಇರ್ತೀವಿ. ಒಟ್ಟಾರೆ ಇದ್ರ ದೊಡ್ಡ ಪ್ರಕರಣ ಯಾವುದಪ್ಪ ಅಂತ ಹೇಳಿದ್ರೆ ಧರ್ಮೋಪದೇಶ ಪ್ರಕರಣ. 30 ಭಾಗವತ ಧರ್ಮಗಳು ಉಪದೇಶ ಕೊಡ್ತಾರೆ. ಧರ್ಮಗಳು ಅಂದ್ರೆ ಗುಣಗಳು. ಧರ್ಮ ಅಂದ್ರು ನಮ್ಮಲ್ಲಿ ಧರ್ಮಗಳು ಬರಬೇಕು. ನಮ್ಮ ಧರ್ಮ ಅಂದ್ರೆ ನಮ್ಮಿಂದ ಭಿನ್ನ ಅಲ್ಲ, ನಮ್ಮ ಒಳ್ಳೆತನ ನಮ್ಮ ಗುಣಗಳು ನಮ್ಮಿಂದ ಭಿನ್ನ ಅಲ್ಲ. ಹಾಗೆ 30 ಗುಣಗಳು ನಮ್ಮಲ್ಲಿ ಮೂಡಿ ಬರಬೇಕು ಹೇಳ್ತೀವಿ. ಸತ್ಯ, ತಪಸ್ಸು, ತಿತಿಕ್ಷಾ, ಓ ಎಲ್ಲ ಹೇಳ್ಬಿಡ್ತೀವಿ. 30 ಪಟ್ಟಿ ಕೊಟ್ಬಿಡ್ತೀವಿ ನಿಮಗೆ. ಕೊಟ್ಬಿಟ್ಟು ನಿಮಗೆ ಈ 30 ಧರ್ಮಗಳು ಬರಬೇಕು, ಬಂದ್ರೆ ಸಾಕು ದೇವರ ಅನುಗ್ರಹ ಮಾಡ್ತಾರೆ. ನಾವೇನಂತೀವಿ, ಹೇಳಿದ ಕೂಡಲೇ ಆಯ್ತು ಆಚಾರ ನಾಳೆಯಿಂದ ಎಲ್ಲ ಪಡ್ಕೊಂಡ್ ಬರ್ತೀವಿ. ಬರುತ್ತಾ? ನಾವಾಗಿ ಪಡ್ಕೊಳ್ಳೋದಾ ಅವನಾಗಿ ಕೊಡೋದಾ ಅಂತ ಕ್ವಶ್ಚನ್. ಅಲ್ಲಿ ಅವನು ಕೊಡ್ತಾನೆ, ನಮ್ಮಿಂದ ಪ್ರಯತ್ನ ಮಾಡಿಸಿ ಅವನು ಕೊಡ್ತಾನೆ. ಎರಡೂ ಇದೆ ಅಲ್ಲಿ. ನಮ್ಮಿಂದ ಪ್ರಯತ್ನ ಮಾಡಿಸ್ತಾನೆ, ಅವನು ಕೊಡ್ತಾನೆ. ಆದರೆ ಅವನು ಕೊಡ್ತಾನೆ ಎಂಬ ಎಚ್ಚರವೇ ಇಲ್ಲದೆ ನಂದೇ ಪ್ರಯತ್ನ ನಾನೇ ಪಡ್ಕೊಳ್ತೀನಿ ಅಂತ ಹೋದರೆ ಕೊಟ್ಟಂತೆ ಮಾಡ್ತಾನೆ, ಬೀಳಾಗ್ತಾ ಇರ್ತಾನೆ. ಯಾವಾಗಾದ್ರೂ ಅವನು ಕಾಲಿಗೆ ಬೀಳುತ್ತೀವೋ ಅವನು ಕೊಡುತ್ತಾನೆ. ಕಾಲಿಗೆ ಬೀಳೋದು ಹೇಗೆ ಅಂದ್ರೆ ಇಷ್ಟೇ ಸುಲಭವಾದ ಉಪಾಯ ಹೇಳಿಕೊಡುತ್ತಾರೆ. ಅವ ಬಿಂಬ, ನಾವು ಪ್ರತಿಬಿಂಬರು. ನಮ್ಮ ಕೊರಳಲ್ಲಿ ಹಾರ ಹಾಕೊಂಡಿದ್ರೆ, ಮೈ ತುಂಬ ಆಭರಣ ಹಾಕೊಂಡಿದ್ರೆ ಪ್ರತಿಬಿಂಬ, ಅದು ಆಭರಣ ಹಾಕೊಂಡೇ ಇರಬೇಕಲ್ಲ ಕನ್ನಡಿಯಲ್ಲಿ. ಇಲ್ಲಿ ರಿವರ್ಸ್ ಆಗಿದೆ. ದೇವನೇನು ಅನಂತ ಕಲ್ಯಾಣ ಗುಣ ಪರಿಪೂರ್ಣ, ಪ್ರತಿಬಿಂಬ ಜೀವ ಶುದ್ಧ ಅಯೋಗ್ಯನಾಗಿದ್ದಾನೆ. ಹೇಗೆ ಸಾಧ್ಯ? ಇವನಲ್ಲೂ ಅದೇ ಹಾರ ಕಾಣಬೇಕಲ್ಲ, ಕಾಣತಾ ಇಲ್ಲ ಅಂದ್ರೆ ಅವಾಗ ಅರಣ್ಯಕಾಚಾರ ಸೀಕ್ರೆಟ್ ಓಪನ್ ಮಾಡುತ್ತಾರೆ. ಆತ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಹೌದು, ಇಬ್ಬರು ಹೆಣ್ಣು ಮಕ್ಕಳು, ಇಬ್ಬರು ಕೋಟ್ಯಾಧೀಶರೇ, ಇಬ್ಬರು ಕೋಟ್ಯಾಧೀಶರ ಹೆಣ್ಣಂದ್ರೆ ಬರ್ತಾ ಇದ್ದಾರೆ. ಒಬ್ಬಾಕೆ ಮೈಯಲ್ಲಿ ಒಂದು ಚೂರು ಜಾಗ ಕಾಣಿಸಬಾರದು, ಅಷ್ಟು ಬಂಗಾರ ಹಾಕೊಂಡಿದ್ದಾಳೆ. ಇನ್ನೊಬ್ಬಾಕೆ ಬರೇ ಕರೆಮಣೆಸರ ಹಾಕೊಂಡ್ ಬಂದಿದ್ದಾರೆ. ಇಬ್ಬರ ಕುರಿತು ತಳೆದವರು, ದುಡ್ಡಿದೆ ಅಂತ ತಳೆದವರು. ಅಯ್ಯೋ ಈಕೆ ಏನಿಲ್ಲ ಅಂತ ಹೇಳ್ತಾರ? ಈಕೆಯನ್ನ ಹಾರ ಹಾಕೊಂಡ ವ್ಯಕ್ತಿಯನ್ನು ಕೋಟ್ಯಾಧೀಶರಡು ಅಂತಾನೆ ಹೇಳ್ತಾರೆ. ಏನೂ ಹಾಕೊಳ್ಳದೆ ಹರಕ ಬಟ್ಟೆ ಉಟ್ಟು ಬರೇ ಒಂದು ಕರಿಮಣಿ ಉಟ್ಟುಕೊಂಡು ಬಂದರೂ ಕೂಡ ಅವರ ದುಡ್ಡನ್ನ ನೋಡಿದವರು ಇವರು ಕೋಟ್ಯಾಧೀಶರೇ ಅಂತ ಹೇಳುತ್ತಾರೆ. ಹೌದಾ ಅಲ್ವಾ? ಹಾಗೆ ನಮ್ಮ ಒಳಗಿರುವ ಬಿಂಬಮೂರ್ತಿ ಅನಂತ ಗುಣಗಳು ಕೂತಿದ್ರೂ ಕೂಡ ಒಂದು ಹೊರಗೆ ತೆಗೆಯದೆ ಒಳಗೆ ಬಚ್ಚಿಟ್ಟು ಬೀಗ ಹಾಕಿ ಬರೀ ನಿಂತಿದ್ದಾನೆ, ಒಂದು ಗುಣ ಪ್ರಕಟ ಮಾಡದೆ. ಅದಕ್ಕೆ ಪ್ರತಿಬಿಂಬ, ಒಂದು ಗುಣ ಇಲ್ಲ. ಮತ್ತೆ ನಮ್ಮಲ್ಲಿ ಗುಣ ಬರಬೇಕಾದ್ರೆ, ಆ ಪ್ರತಿಬಿಂಬಕ್ಕೆ ಹಾರ ಕಾಣಬೇಕಾದ್ರೆ ನಾವು ಒಂದೊಂದು ಹಾರ ತೆಗೆದು ಹಾಕೊಂಡ್ರೆ ಅದರಲ್ಲಿ ಒಂದೊಂದು ಹಾರ ಪ್ರತಿಬಿಂಬಕ್ಕೆ ಕಾಣತಾ ಬರುತ್ತೆ. ಅದನ್ನೇ ಹೇಳ್ತಾರೆ, ನಿನಗೆ ಸದ್ಯಕ್ಕೆ ಈ ಜನ್ಮದಲ್ಲಿ 30 ಗುಣಗಳು ಮೂಡಬೇಕೋ, 30 ಹಾರಗಳು ನಿನ್ನ ಕೊರಳಲ್ಲಿ ಬರಬೇಕು. ದೇವರಲ್ಲಿ ಅನಂತ ಹಾರಗಳಿವೆ, ಅನಂತ ಗುಣಗಳಿವೆ, ಅಪ್ರಾಕೃತ ಗುಣಗಳು. ಇದೇ ಹೆಸರಿಟ್ಟುಕೊಂಡ ಸಹನ, ಏನು ಅಹಿಂಸಾ, ಏನೇನಿದೆ ಆ ಎಲ್ಲ ಗುಣಗಳು, ಅಪ್ರಾಕೃತ ಗುಣಗಳು, ನಿನ್ನಲ್ಲಿ ಪ್ರಾಕೃತ ಗುಣಗಳು, ಅನಲ್ಲ ಅಪ್ರಾಕೃತ ಗುಣಗಳು ಎಲ್ಲ ಕೂತಿವೆ. ಅಪ್ಲಿಕೇಶನ್ ಹಾಕು. ಏನಂತ ಸ್ವಾಮಿ? ತಿತಿಕ್ಷಾ ಬರಬೇಕಾ ಸಹನ ಶಕ್ತಿ? ತಿತಿಕ್ಷಾತ್ಮನೇ ನಮಃ. ಚಿಂತನೆ ಮಾಡುತ್ತಾವ ಎಷ್ಟು? ಬೆಳಗ್ಗೆ ರಾತ್ರಿ ಹಾಗಾಲು ರಾತ್ರಿ ಚಿಂತನೆ ಮಾಡುತ್ತಾವ ಅಂದ್ರೆ ಒಳಗೆ ಅಪ್ಲಿಕೇಶನ್. ನೀನು ತಿತಿಕ್ಷಾತ್ಮನೇ ನಮಃ ಅಂದ್ರೆ ತಿತಿಕ್ಷಾ ಸ್ವರೂಪಿ ಅಂದರೆ ಆ ಗುಣ ಪ್ರಕಟ ಮಾಡು ಅಂತ ಒಳಗೆ ಅಪ್ಲಿಕೇಶನ್. ಅವಾಗ ಸ್ವಾಮಿ ಚೂರು 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 ತನ್ನ ಗುಣ ಪ್ರಕಟ ಮಾಡ್ತಾ ಬಂದ್ರೆ ನಮ್ಮಲ್ಲಿ ಸಹನ ಶಕ್ತಿ ಚೂರು 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 ಜಾಸ್ತಿ ಆಗ್ತಾ ಬರುತ್ತೆ. ಹಾಗೆ 30 ಗುಣಗಳ ಚಿಂತನೆ ದೇವರದ್ದು ಮಾಡಿದರೆ ಬಿಂಬನಲ್ಲಿ, ಆತ 30 ಅಪ್ರಾಕೃತ ಗುಣಗಳು ಪ್ರಕಟ ಮಾಡಿದರೆ ಅದಕ್ಕೆ ತಕ್ಕಂತೆ ನಮ್ಮಲ್ಲಿ ಅವನೇ ಪ್ರಾಕೃತ 30 ಗುಣಗಳು ಪ್ರಕಟ ಮಾಡುತ್ತಾನೆ. ಇದು 30 ಭಾಗವತ ಧರ್ಮಗಳು ನಮ್ಮಲ್ಲಿ ಬರುವ ರೀತಿ. ಇದು ಅರಣ್ಯಕಾಚಾರ್ಯ ಹೇಳಿಕೊಟ್ಟ ರೀತಿ. ಅದೇ ಬಿಟ್ಟು ಭಾಗವತ ಧರ್ಮಗಳು ಹೇಳ್ತೀವಿ, ಹೇಳಿದ ಕೂಡಲೇ ನೀವೆಲ್ಲ ಪಡ್ಕೊಂಡು ಬರಬೇಕು, ನಿಮ್ ಪ್ರಯತ್ನ ನೀವು ಮಾಡಿ, ನಂತರ ದೇವರು ಬರುತ್ತಾರೆ. ಎಂದಾದ್ರೂ ಬರಲಿಕ್ಕೆ ಸಾಧ್ಯವಾ ಇದು? ಹೌದಾ ಅಲ್ವಾ? ಒಳಗಿದ್ದಂತಹ ಈ ರಹಸ್ಯ ಬಿಡಿಸಿ ಹೇಳ್ತಾ ಇದ್ದರೆ ಗುರುಗಳು ಅದನ್ನು ಬಚ್ಚಿಟ್ಟು ಹೀಗೆ ಅಂದ್ರೆ ನಾವೇನಾಗುತ್ತೆ ಅದನ್ನು ಹೇಳ್ತಾ ಇದ್ದಾರೆ. ದೊಡ್ಡವರು ಯಾರು ಹಾಗೆ ಹೇಳಲ್ಲ, ಅಪ್ಪ ನಿನ್ನ ಪ್ರಯತ್ನ ಮಾಡಲೇಬೇಕು. ಈಗ ನಾನು ಅಷ್ಟೇ ಹೇಳೋದು, ಯಾರ್ಯಾರ ಪ್ರಯತ್ನ ಅವ್ರು ಮಾಡಲೇಬೇಕು. ಸ್ವಾಮಿ ನನ್ನಿಂದ ಪ್ರಯತ್ನ ಮಾಡಿಸಿಯೇ ಮಾಡಿಸ್ತಾನೆ ಎಂದ ನಂಬಿಕೆಯಿಂದ, ಅವನೇ ಮಾಡಿಸ್ತಾ ಇದ್ದಾನೆಂಬ ದೃಢವಾದ ನಿಶ್ಚಯದಿಂದ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇರಬೇಕು. ಏನು ಅವನು ಮಾಡಿಸಿದ್ದು ಅಂತಿರ್ಬೇಕು. ಯಾಕ್ರಿ ಒದ್ದಾಡ್ತೀರಾ? ಪ್ರಯತ್ನ, ನನ್ನ ಪ್ರಯತ್ನ, ನಾ ಮಾಡಿದೆ ಅಂತ ಹೇಳಿದೆ. ಏನಾಗತ್ತಂತ ಕೊಂಪೆ ಮುಳುಗೋಗೋದೇನಿದೆ, ಏನೋ ಒದ್ದಾಡ್ತಾ ಇದ್ದೀರಾ, ಏನೋ ಪ್ರಯೋಗ ಸಾಧನೆ ಆಗ್ತಾ ಇಲ್ಲ ನಮಗೆ. ಫಸ್ಟ್ ಕ್ಲಾಸ್ ಅಕ್ಷದಂಗಾರ ಇಡ್ತಾ ಇದ್ವಿ, ಮುದ್ರಣ ಹಾಕ್ತಾ ಇದ್ವಿ, ಎಲ್ಲ ಮಾಡ್ತಾ ಇದ್ವಿ, ತಿರುಗಾಡ್ತಾ ಇದ್ವಿ, ಏನು ನಮ್ಮ ಸಮಾನ ಇಲ್ಲ, ಒಳ್ಳೆ ಸಾಧನೆ ಆಗ್ತಾ ಇದೆ, ಚೂರು ಅಂತ ಇದ್ದೀವಿ. ಏನಂತ ಪ್ರಯತ್ನ ನಂದು ನಾ ಮಾಡ್ತೇನೆ, ಅದಕ್ಕೆ ದೇವರು ಬೇಕಾಗಿಲ್ಲ ಅಂತ ನಾನು ಅಂತ ಇದ್ದೀನಪ್ಪ. ಇವಾಗ ಏನಂಥದ್ದು ಮುಳುಗೋಗಿದೆ ಹೇಳಿ ಅಲ್ವಾ ಕ್ವಶನ್. ಇಷ್ಟೇ ದೇವ ಶುದ್ಧ ಸ್ವತಂತ್ರ, ಸ್ವತಂತ್ರಂ ಅಸ್ವತಂತ್ರಂ ಚ ದ್ವಿವಿಧಂ ತತ್ವಮಿಷ್ಯತೆ ಅಂತ ಆಚಾರರು ಸ್ಪಷ್ಟ ಹೇಳಿದರು. ಎರಡು ಹಡೆದ ಮೇಲೆ ಹೋಗಬಾರದು, ಒಂದರಲ್ಲಿ ಸ್ಥಿರವಾಗಿದ್ದು ನಂತರ ಹಿಂದಕ್ಕೆ ಹೋಗ್ಬೇಕು, ಹೋಗ್ತಾನೆ. ಒಂದು ಸ್ಥಿರ ಆಗ್ಬೇಕು, ಏನದು? ಶ್ರೀಹರಿ ಸ್ವತಂತ್ರ ಅಂದ್ರೆ ಪೂರ್ಣ ಸ್ವತಂತ್ರನ ಸ್ವಲ್ಪವೋ, ಪೂರ್ಣ ಸ್ವತಂತ್ರ. ಜೀವ ಅಸ್ವತಂತ್ರ ಅಂದ್ರೆ ಪೂರ್ಣ ಅಸ್ವತಂತ್ರನೋ ಚೂರು ಅವನಿಗೆ ಸ್ವಾತಂತ್ರ್ಯ ಇದೆಯೋ. ಎಲ್ಲರೂ ಝಳಪಿಸಿ ಹೇಳಿದ್ರು, ಸ್ವಾತಂತ್ರ್ಯ ಶಬ್ದ ಕನಸಲ್ಲೂ ಹೇಳಲಿಕ್ಕಿಲ್ಲ ಅಂದ್ರು. ಸ್ವಾತಂತ್ರ್ಯ ಶಬ್ದ ಕನಸಲ್ಲೂ ಹೇಳಲಿಕ್ಕಿಲ್ಲ. ಸರಿ, ಇದು ವಸ್ತುಸ್ಥಿತಿ. ಇಂಥದ್ದಿದ್ದ ಕಾಲಕ್ಕೆ ಈ ಸ್ವಾತಂತ್ರ್ಯ ಅಂದ್ರೆ ಏನು? ದೇವರ ಗುಣ. ದಾಸರೋದ ಹೇಳ್ತಾರೆ, ಸ್ವಾತಂತ್ರ್ಯ ಗುಣವಾ ಅಂತ ಹೇಳ್ತಾರೆ. ದೇವರ ಗುಣ, ದೇವರ ಗುಣ ದೇವರಿಂದ ಬೇರೇನೋ ದೇವರೇನೋ. ಮೆಣಸಿನಕಾಯಿ ಅದರ ಖಾರ, ಖಾರ ಮೆಣಸಿನಕಾಯಿಯಿಂದ ಬೇರೆ ಮಾಡ್ಲಿಕ್ಕೆ ಬರುತ್ತೋ ಇಲ್ವೋ? ಆಗಲ್ಲ. ಅಂದ್ರೆ ಮೆಣಸಿನಕಾಯಿಯ ಗುಣ ಖಾರ, ಆ ಖಾರ ಮೆಣಸಿನಕಾಯಿ ಒಂದೇ, ವ್ಯವಹಾರ ಖಾರ ಅಂತ ಬೇರೆ. ಹಾಗೆ ದೇವರ ಗುಣ ದೇವರಿಂದ ಬೇರೆ ಅಲ್ಲ, ದೇವರ ಗುಣ ಸ್ವಾತಂತ್ರ್ಯ ದೇವರಿಂದ ಬೇರೆ ಅಲ್ಲ. ಹೌದಾ? ಇಷ್ಟಿದೆ. ಸ್ವಾತಂತ್ರ್ಯ ಇದ್ರೆ ಕೆಲಸ ಆಗುತ್ತೆ, ಇಲ್ಲದಿದ್ರೆ ಇಲ್ಲ. ಈಗ ನಾನು ಹೇಳಿದೆ, ನಾ ಮಾಡಿದೆ ಅಂದ್ರೆ ದೇವರಿಲ್ಲ, ನಾ ಮಾಡಿದೆ ಅಂತ ಹೇಳಿದೆ. ಈ ಮಾಡಬೇಕಾದ್ರೆ ನನ್ನಲ್ಲಿ ಏನಿರಬೇಕು? ಸ್ವಾತಂತ್ರ್ಯ ಇರಬೇಕು. ಸ್ವಾತಂತ್ರ್ಯ ಇರಬೇಕಾದ್ರೆ ನನ್ನಲ್ಲಿ ಸ್ವಾತಂತ್ರ್ಯ ಇದೆ ಅಂತ ನಾನು ಹೇಳಿದೆ. ನಾ ಮಾಡಿದೆ ಅಂದ್ರೆ ನನ್ನಲ್ಲಿ ಸ್ವಾತಂತ್ರ್ಯ ಇದೆ ಅಂತ ಹೇಳಿದಂಗ ಆಯ್ತು. ನನ್ನಲ್ಲಿ ಸ್ವಾತಂತ್ರ್ಯ ಇರಬೇಕಾದ್ರೆ ಅದು ಗುಣ ಆಗಿರಬೇಕಲ್ಲ. ಸ್ವಾತಂತ್ರ್ಯ ಒಂದು ಗುಣ ಆದರೆ, ನನ್ನ ಗುಣ ಆದರೆ ನನ್ನಿಂದ ಸ್ವಾತಂತ್ರ್ಯ ಬೇರೆ ಅಲ್ಲ ಅಂತ ಹೇಳಿದಂಗ ಆಯ್ತು. ಸ್ವಾತಂತ್ರ್ಯ ಎಲ್ಲಿದೆ? ದೇವರಲ್ಲಿ ಮಾತ್ರ ಇದೆ. ದೇವರಲ್ಲಿ ಮಾತ್ರ ಇರುವ ಸ್ವಾತಂತ್ರ್ಯ ಗುಣ ನನ್ನಲ್ಲಿದೆ ಅಂತ ನಾ ಹೇಳಿದರೆ ನಾನು ಏನು ಹೇಳಿದಂತಾಯಿತು? ನಾನೇ ದೇವರು ಅಂತ ಹೇಳಿದಂಗ ಆಯ್ತಾ ಇಲ್ವಾ? ಈಗ ನಾನು ಹಾಗೆ ಹೇಳ್ತಾ ಇಲ್ಲ, ನಾನೇ ದೇವರು ಅಂತ ಹೇಳ್ತಾ ಇಲ್ಲ. ಆ ಪ್ರಯತ್ನದ ಭಾಗದವರೆಗೆ ನಾನೇ ದೇವರು. ಪ್ರಯತ್ನಕ್ಕೆ ಬೇಕಾದ ಸ್ವಾತಂತ್ರ್ಯ ನನಗಿದೆ, ಮಿಕ್ಕದ್ದಕ್ಕಿಲ್ಲ ಅಂತ ತಲೆಯಲ್ಲಿ ನಾವು ಆ ಶಬ್ದ ಆಡಿದರೆ, ಪ್ರಯತ್ನಕ್ಕೆ ದೇವರು ಬೇಕಾಗಿಲ್ಲ ಅಂದರೆ ಆ ಪ್ರಯತ್ನ ಸ್ವತಂತ್ರವಾಗಿ ನಾ ಮಾಡಬಲ್ಲೆ ಅಂತ ಅರ್ಥ. ಆ ಸ್ವತಂತ್ರವಾಗಿ ನಾ ಪ್ರಯತ್ನ ಮಾಡಬಲ್ಲೆ ಅಂತ ನಾವು ಹೇಳಿದರೆ ಆ ಸ್ವಾತಂತ್ರ್ಯ ಗುಣ ನನ್ನಲ್ಲಿ ಇದೆ ಅಂತ ಹೇಳಿದಂಗ ಆಯ್ತಲ್ಲ. ಅಂದ್ರೆ ಸ್ವಾತಂತ್ರ್ಯ ಗುಣ ಇದೆ ಅಂತ ಹೇಳಿದರೆ ದೇವರಲ್ಲೇ ಇರಬೇಕಾದ ಸ್ವಾತಂತ್ರ್ಯ ಗುಣ ನನ್ನಲ್ಲಿ ಇದೆ ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಅಂತ ಉಪಾಸನೆ ಮಾಡಿದ್ದಾಯ್ತಾ ಇಲ್ಲವ? ಹೀಗೆ ಇಷ್ಟು ಆಳ ಇದೆ. ಅದಕ್ಕೆ ಅರಣ್ಯಕಾಚಾರ ಏಟು ಕೊಡುತ್ತಾರೆ, ಏನು ನೀನು ಸಾಧನೆ ಮಾಡ್ತಾ ಇದೆಯಾ, ತಿಪ್ಪೆಯಲ್ಲಿ ಬೀಳತಾ ಇದೆ ನೋಡಿಕೋ ಅಂತ ಹೇಳ್ತಾರೆ. ಪ್ರತಿಯೊಂದು ಆಚಮನ ಮೊದಲುಕೊಂಡು ಸ್ನಾನ ಸಂಧ್ಯಾ ವ್ಯಾಖ್ಯಾನ ಅರ್ಚನಾದಿ ಯತ್ ಕ್ರಿಯತೆ, ನಾನು ಚೂರು ಚೂರು ನಾನು ನಾನು ಅಂತ ಮಾಡುತ್ತೀಯ, ತತ್ ಸರ್ವಮಪಿ ಅಸಂಖ್ಯಾತ ಶರೀರ ಇಂದ್ರಿಯ ವಿಷಯ ಅಪಾದಕಮೇವ ಭವತಿ. ಒಂದು ಜನ್ಮ ಕಳ್ಕೊಳ್ಳಿಕ್ಕೆ ನೋಡಿದ್ರೆ ಸಾವಿರಾರು ಜನ್ಮಗಳು ಬಂದು ಬಿಡುತ್ತೋ ಒಂದು ಆಚಮನಕ್ಕೆ. ಇನ್ನ ದೇವರ ಪೂಜಾ ವಿಶ್ವದೇವ ಎಕ್ಸ್ಟ್ರಾ ಬೋನಸ್ ಏನೇನು ಬರುತ್ತೋ ಬರುತ್ತದೆ. ಸಾಧನೆ ಮಾಡ್ತಾ ಇದ್ದೀವಿ, ಒಳಗೆ ಹುಳ ಏನೋದನ್ನು ನೋಡ್ತಾ ಇಲ್ಲ, ಮತ್ತೇನ್ ಸಾಧನೆ ಮಾಡ್ತಾ ಇದ್ದೀರಾ ಅಂತ ಕೇಳುತ್ತಾರೆ. ಹಾಗಾದ್ರೆ ಏನಿರಬೇಕು? ಇವಾಗ ನೋಡಿ, ನಿಮ್ದೇ ಮನೆ, ನಾನು ನಿಮ್ದೇನು ಆಕ್ಯುಪೈ ಮಾಡಲಿಲ್ಲ, ಹೊರಗೆ ನಿಂತೆ, ಬೋರ್ಡ್ ತಂದು ಹಾಕಿದೆ ಇದು ನನ್ನ ಮನೆ ಅಂತ, ಸುಮ್ಮನೆ ಇರ್ತೀರಾ? ಕೋರ್ಟಲ್ಲಿ ಕೇಸ್ ಹಾಕ್ತೀರಾ? ನಾನು ಹಾಗೆ ಹೇಳಿಲ್ಲ. ಒಂದು ರೂಮಿಗೆ ಮಾತ್ರ ಹಾಕಿದೆ ಬೋರ್ಡ್, ಇಡೀ ಮನೆಯೆಲ್ಲ ನಿಂದೆ, ಈ ರೂಮ್ ಮಾತ್ರ ನಂದು ಅಂತ ಹೇಳಿದೆ. ಅವಾಗಾದ್ರೂ ಸುಮ್ಮನೆ ಇರ್ತೀರಾ? ನಿಮ್ದು ರೂಮ್, ನಾನು ಬೋರ್ಡ್ ಹಾಕೊಂಡೆ ನಂದು ಅಂತ ಕೇಳಿದಾಗ ಅಂದೆ, ಇಡೀ ಮನೆಗೆಲ್ಲ ಹೇಳಿದ್ರೆ ಅನ್ಬೋದಪ್ಪ, ಒಂದು ರೂಮ್ ಹಾಕೋಬಾರ್ದೇನ್ರಿ ನಾವು ಅಂತ ಕೇಳಿದ್ರೆ. ಹಾಗೆ ಎಲ್ಲ ಸ್ವಾಮಿದೇ ಸ್ವಾತಂತ್ರ್ಯ ಇದ್ದಾಗ ಚೂರು ನಂದು ಅಂತ ಕದಿಲಿಕ್ಕೆ ಹೋದ್ರೆ ಏನ್ ಮಾಡ್ತಾರೆ? ಸ್ಟೇಷನ್ ಅಲ್ಲಿ ಹಾಕಿ ಹೊಡಿತಾರೆ ಇಟ್ಕೊಂಡು. ಹೌದಾ? ಅದೇ ತರ ಜೀವ, ನಾವು ಪ್ರಯತ್ನ ಏನು ವಿಶೇಷ ಏನಿದೆ ಇದೆಲ್ಲ ಭಗವಂತ ಮಾಡಿಸ್ತಾ ಇದ್ದಾನೆಂಬ ಎಚ್ಚರ ಬರಲಿ. ಭಗವಂತ ಮಾಡಿಸ್ತಾ ಇದ್ದಾನೆಂಬ ಎಚ್ಚರ ಬಂದಷ್ಟು ಮಾತ್ರಕ್ಕೆ ಖುಷಿ ಬಂದಂತೆ ಎಲ್ಲ ಮಾಡಿ ದೇವರೇ ಅನ್ನು ಅಂತ ಯಾರೂ ಹೇಳಲಿಲ್ಲ. ಅದು ಒಂದು ವರ್ಗ ಮಾಡಿತು. ಯಾರ ವರ್ಗ? ಏಕಾಸಿ ಕೊಡೋದು, ದೋಸೆ ತಿನ್ಬೋದು, ಎಲ್ಲ ತಿನ್ನೋದು, ರಂಗ ಪ್ರೇರಣೆ ರಂಗ ಪ್ರೀತ್ಯರ್ಥಂ ಅಂತ ಶುರುವಾಯಿತದು ಆ ಒಂದು ವರ್ಗ. ಅದು ನೋಡಿದ್ರು ದೊಡ್ಡವರು, ದೊಡ್ಡವರು ನೋಡಿದ್ರು ಎಲ್ಲ ಸ್ವಾಮಿ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಇವರಿಗೆ ಅಪಾರ್ಥ ಆಗ್ತಾ ಇದೆ. ಅದಕ್ಕೆ ಈ ರಹಸ್ಯ ಜನಗಳಿಗೆ ತಿಳಿಸೋದು ಬೇಡ ಅಂತ ಏನು ಮಾಡಿದ್ರು, ಏ ದೇವರು ಮಾಡಿಸೋದು ಅಂತ ಹೇಳೋದು ಬೇಡ, ನಿಮ್ದು ನೀವು ಮಾಡಿ ಅಂತ ಹೇಳ್ತಾ ಹೋಗೋಣ ಅಂತ ಇಲ್ಲಿಂದ ಫೈಟಿಂಗ್ ಶುರುವಾಯಿತು. ಒಟ್ಟಾರೆ ನಷ್ಟ ಯಾರಿಗಾಯಿತು? ಕೂತಂತ ಜನಗಳಿಗೆ ಈ ಎರಡೂ ವರ್ಗದಿಂದ ನಷ್ಟ ಆಯಿತು. ಒಬ್ಬರು ಅಪಾರ್ಥ ಮಾಡಿಕೊಂಡು ಹೊರಟರು. ಭಗವಂತನೇ ಮಾಡಿ ಮಾಡಿಸ್ತಾನೆ ಅಂತ ತಿಳ್ಕೊಂಡಷ್ಟು ಮಾತ್ರಕ್ಕೆ ನಿಮಗೆಲ್ಲ ಗೊತ್ತಲ್ಲ, ದೇವರೇ ಮಾಡಿ ಮಾಡಿಸ್ತಾ ಇದ್ದಾನಂತ ಗೊತ್ತಲ್ಲ. ಯಾರಾದರೂ ಬೆಳಿಗ್ಗೆ ಎದ್ದುಕೊಳ್ಳ ದೇವರೇ ಮಾಡಿಸ್ರಿ ಅಂತ ಕೊಡ್ತಾ ಇದ್ದೀರಾ? ಯಾರೂ ಇಲ್ಲ. ನಿಮ್ ಪ್ರಯತ್ನ ಸ್ವಾಮಿ ಮಾಡಿಸ್ತಾನೇ ಇದ್ದಾನೆ, ಹೌದಾ? ಇಂದಾದ್ರೂ ಸಂಧ್ಯಾ ವಂದನೆ ಏನಾದ್ರೂ ಬಿಟ್ಟು ಏನೋ ತೊಂದರೆಯಿಂದ ಬಿಟ್ರೆ ದುಃಖ ಆಗ್ತಾ ಇದೆಯಾ ಇಲ್ವಾ? ಪಶ್ಚಾತ್ತಾಪ ಬರ್ತಾ ಇದೆಯಾ ಇಲ್ವಾ? ಅದು ಕೊಟ್ಟದ್ದು ಯಾರು? ದೇವರು ಕೊಟ್ಟೋ ನೀವೇ ಪಡ್ತಾ ಇದ್ದೀರೋ? ಅದಕ್ಕೆ ದಾಸರು ಹೇಳ್ತಾರೆ, ಮಾಡಿಸಿದರೆ ಕೇಡು, ದೇವರು ನಿಮ್ಮ ಕರ್ಮಾನುಸಾರ ನಿಮ್ಮಿಂದ ತಪ್ಪು ಮಾಡಿಸಿದರೆ ಪಶ್ಚಾತ್ತಾಪ ಬೀಳು ಅಂತ ಹೇಳ್ತಾರೆ. ಏಕಾದಶಿ ಹೀಗಿರಬೇಕು ಅಂತ ವಿಧಿಯನ್ನ ಹೇಳಿ ತಿನ್ನಬೇಡ ಅಂತ ನಿಷೇಧ ಹೇಳಿದಾಗ ಅದಕ್ಕೆ ತಕ್ಕಂತೆ ದೇವ ನಮ್ಮನ್ನ ಇಡಿಸಿಯೇ ಇಡಿಸ್ತಾನೆ ಯೋಗ್ಯರಾದವರನ್ನ. ಒಂದು ವೇಳೆ ಮಾಡಿಸಲಿಲ್ಲ, ಏನು ಶರೀರ ಅನಾರೋಗ್ಯ ಅಂಥ ಕಾಲಕ್ಕೆ ತಗೊಂಡ್ರ ಪಶ್ಚಾತ್ತಾಪ ಕೊಟ್ಟೇ ಕೊಡತಾನೆ ಭಗವಂತ ಸಜ್ಜೀವ ರಾಶಿಗಳಿಗೆ. ತಿಂದು ಖುಷಿಯಿಂದ ಯಾರಿರ್ತಾರಲ್ಲ ಅಂದರೆ ಅವರಲ್ಲಿ ಏನೋ ದೋಷ ಕೂತಿದೆ, ಅದಕ್ಕೆ ದೇವ ಪಶ್ಚಾತ್ತಾಪ ಕೊಡಲಿಲ್ಲ ಅಂತ ಅರ್ಥ. ಈಗ KSRTC ಇದೆಪ್ಪ, ಎಲ್ಲರ ಬಸ್ಸುಗಳಲ್ಲಿ ಹೋಗ್ತಾ ಇದ್ದಾರೆ. ಒಂದು ಬಸ್ ಆಕ್ಸಿಡೆಂಟ್ ಆಯಿತು, ಒಬ್ಬ ಬಸ್ ತಗೊಂಡು ಆಕ್ಸಿಡೆಂಟ್ ಮಾಡಿಬಿಟ್ಟ. ಹಾಗಂತ ಇಡೀ KSRTCನ ತೆಗೆದು ಬಿಡ್ತಾರಾ? ತೆಗೆದುಬಿಟ್ಟು ಅಯ್ಯೋ ಬಸ್ಸಲ್ಲಿ ಹೋದ್ರೆ ಆಕ್ಸಿಡೆಂಟ್ ಆಗುತ್ತೆ, ಆದ ಕಾರಣ ಬಸ್ಸುಗಳೇ ಬೇಡ ಅಂದ್ರೆ ಅನರ್ಥ ಆಗ್ಬಿಡುತ್ತಲ್ಲ. ಅದೇ ತರ ದೇವರೇ ನಮ್ಮಲ್ಲಿ ನಿಂತು ನಮ್ಮ ಪ್ರಯತ್ನ ಮಾಡಿ ಮಾಡಿಸ್ತಾನೆ ಅಂತ ಹೇಳಿದರೆ, ಒಬ್ಬರ ಅಪಾರ್ಥ ಮಾಡಿಕೊಂಡು ಖುಷಿ ಬಂದಂತೆ ಇದ್ದರೆ ಇದನ್ನ ಯಾರಿಗೂ ಹೇಳೋದು ಬೇಡ ಅಂದ್ರೆ KSRTCನೇ ಡಿಸ್ಮಿಸ್ ಮಾಡಿದಂತ ಆಯ್ತು. ಜನಕ್ಕೆ ನಾನೇನ್ ಹೇಳ್ತಾ ಬಂದೆ, ಅಯ್ಯ ನಿಮ್ದು ನೀವೇ ಮಾಡಿಕೊಳ್ಳ್ರಿ. ಜನ ಏನ್ ಅರ್ಥ ಮಾಡಿಕೊಂಡದನ್ನ, ಅಪಾರ್ಥ ಮಾಡಿಕೊಂಡ್ರ ಹೇಳೋದನ್ನ? ಏನಂತ ನಾನು ಅಂದ್ರೆ ಸಾಮಾನ್ಯ ಇಲ್ಲಿ ಕೂತು ಹೇಳೋ ನಾವೇನು ಹೇಳ್ತೀವಿ, ನಿಮ್ದು ನೀವು ಮಾಡ್ರಪ್ಪ ಅಂತ ಮಾಮೂಲು ಅಷ್ಟೇ ಹೇಳಿ ಹೋಗ್ತಕ್ಕೆ ಶುರು ಮಾಡಿದ್ವು. ಜನ ಏನ್ ಮಾಡಿದ್ರು, ಹಾ ನಂದು ನಾ ಮಾಡಬೇಕು ಅಂದ್ರೆ ಆ ನಾ ಮಾಡೋದಕ್ಕೆ ದೇವರು ಬೇಕಾಗಿಲ್ಲ ಅಂತ ಅಪಾರ್ಥ ಆಗ್ಲಿಕ್ಕೆ ಶುರುವಾಯಿತು. ಹೌದಾ ಅಲ್ಲ ಹೇಳಿ, ಎಷ್ಟು ಜನ ತಲೆಯಲ್ಲಿ ಕೂತಿದೆ. ಆ ಕೂತು ಒಂದೊಂದು ಆಚಮನ ಮಾಡೋ ಕಾಲಕ್ಕೂ ನಂದು ನಾ ಮಾಡಬೇಕು ದೇವರ ನಂತರ ಬರ್ತಾರೆ, ನಂದು ನಾ ಮಾಡಬೇಕು ದೇವರು ಬರ್ತಾರೆ, ನಂದು ನಾ ಮಾಡ್ಲಿಕ್ಕೆ ದೇವರು ಬೇಕಾಗಿಲ್ಲ ಕನ್ಫರ್ಮೇಶನ್. ಈ ತರ ಮಾಡ್ತಾ ಬಂದ್ರೆ ಸಾಧನೆ ಪಾಪ. ಎಲ್ಲರೂ ಇದೇ ಅಜ್ಞಾನದಿಂದ ಕೂತ್ಕೊಂಡು ಇಡೀ ಜೀವನ ಇದೇ ಸಾಧನೆ ಮಾಡಿ ಸಾಯೋ ಕಾಲಕ್ಕೆ ಯಾರಾದರೂ ಒಬ್ಬರು ಹೇಳಿದ್ರೆ, ಏನಯ್ಯ ಈ ಸಾಧನೆ ಮಾಡಿದೆಯಲ್ಲ, ದೇವರೇ ಮಾಡಿಸೋದು, ನಮ್ ಪ್ರಯತ್ನ ನಾವು ಮಾಡಬೇಕು, ಸ್ವಾಮಿ ಮಾಡಿಸ್ತಾನೆ ಅಂತ ಚಿಂತನೆ ಮಾಡಿದ್ಯಾ? ಇಲ್ಲ ನನ್ ಪ್ರಯತ್ನ ನಾ ಮಾಡ್ತೀನಿ, ದೇವರು ಬೇಕಾಗಿಲ್ಲ ಅಂತಾನೆ ಇಷ್ಟು ಸಾಧನೆ ಮಾಡಿದೆ ಅಂದ್ರೆ ತಿಪ್ಪೇಲಿ ಬಿತ್ತು ಆ ಸಾಧನೆ ಅಂತ ಹೇಳ್ತಾರೆ ಅರಣ್ಯಕಾಚಾರ್ಯ. ನಾನ್ಯಾಕೆ ಇಷ್ಟು ಒದ್ದಾಡ್ತಾ ಇದ್ದೇನೆ, ಎಲ್ಲರೂ ಒಳ್ಳೆಯವರೇ ಎಲ್ಲ ಸಾಧನೆ ಮಾಡ್ತಾರೆ, ಆ ಭಾಗ ಒಂದು ಹೊರಟು ಹೋಗ್ತಾ ಇದೆ. ನಮ್ ಪ್ರಯತ್ನ ನಾವು ಮಾಡಬೇಕೇ ಬೇಕು, ಯಾರಿಲ್ಲ ಅಂತ ಹೇಳ್ತಾ ಇಲ್ಲ, ಆಚಾರ್ಯ ಹೇಳ್ತಾ ಇದ್ದಾರೆ. ಆ ಪ್ರಯತ್ನ ದೇವರ ಅಧೀನ ಅಂಬೋದೇ ಮರೆತು ಬಿಟ್ರೆ ಗತಿ ಏನು? ಆ ಭಾಗ ಕೊಳತು ಹೋಗ್ತಾ ಇದೆ ಶರೀರದಲ್ಲಿ. ಇಡೀ ಶರೀರ ಕೊಳಿಬೇಕಾದ್ರೆ ಇಡೀ ಶರೀರಕ್ಕೆ ರೋಗ ಬರಬೇಕಾಗಿಲ್ಲ, ಒಂದು ಭಾಗಕ್ಕೆ ರೋಗ ಬಂದ್ರೆ ಸಾಕು ಇಡೀ ಶರೀರ ಕೊಳಸಿ ಆಗ್ಬಿಡುತ್ತೆ. ಆ ತರ ಅಂತ ಹೇಳ್ತಾ ಇದ್ದಾರೆ. ಆ ಮಹಾನುಭಾವರು ಹೊರಗೆ ಬಂದರು, ಹೇಳ್ತಾ ಇದ್ದಾರೆ, ಅಪ್ಪ ಭಗವಂತ ಈ ಸಂಸಾರದ ಅಂಟು ಬಿಡಿಸಯ್ಯ. ಮತ್ತೋ ಪ್ರಶ್ನೆ ಅಲ್ಲಿ, ಸಂಸಾರ ಅಂದ್ರೆ ಏನು? ಇಷ್ಟು ಜನ ಹೆಂಡತಿ ಮಕ್ಕಳನ್ನ ಕಟ್ಕೊಂಡಿದ್ರು, ಮೊಮ್ಮಗಳನ್ನ ಕಟ್ಕೊಂಡಿದ್ರು, ಅವ್ರನ್ನ ಬಿಟ್ಟರೆ ಸಾಕು ಸಂಸಾರ ಹೋಯಿತು, ದೇವರ ಕಡೆ ಮನಸ್ಸು ಬಂತು ಅಂತ ಕನ್ಫರ್ಮೇಶನ್. ಎಲ್ಲರಿಗೂ ಅದೇ ಬಂದಿರುತ್ತೆ. ಸಾಮಾನ್ಯ ವೈರಾಗ್ಯ ಅಂದ್ರೆ ಹೆಂಡತಿ ಮಕ್ಕಳೇ ಸಂಸಾರ, ಆ ಮನೆ ಸಂಸಾರ, ಅದನ್ನು ಬಿಟ್ಟು ಹೋದ್ರೆ ಕಾಡಲ್ಲಿ ಹಾಯಾಗಿರ್ಬೋದು, ಅದೇ ವೈರಾಗ್ಯ ಅಂದ್ರು. ಅಲ್ಲ ಅಂತ ಹೇಳ್ತಾ ಇದ್ದಾರೆ ಇವರು, ಹೆಂಡತಿ ಮಕ್ಕಳು ಆ ಮನೆ ಮಠ ಇವೆಲ್ಲ ಒಂದು ಜಡ ಒಂದು ಚೇತನ, ಅದು ನಮ್ಮನ್ನ ಕಟ್ಟಿ ಹಾಕಲ್ಲ. ನಮ್ಮೊಳಗೆ ಅಜ್ಞಾನ ಕೂತಿದೆ, ಆ ಅಜ್ಞಾನದಿಂದ ಅಭಿಮಾನ ನಮ್ಮಲ್ಲೇ ಇದೆ. ಆ ಅಭಿಮಾನ ವ್ಯಕ್ತಿಗಳ ಮೇಲೆ ಪದಾರ್ಥಗಳ ಮೇಲೆ ದುರಭಿಮಾನ ನಮ್ಮಲ್ಲೇ ಹುಟ್ಟುತ್ತೆ. ಆ ವ್ಯಕ್ತಿಗಳ ಮೇಲೆ ಪದಾರ್ಥಗಳ ಮೇಲೆ ನಮ್ಮಲ್ಲೇ ಹುಟ್ಟಿದ ದುರಭಿಮಾನ ಸಂಸಾರ. ವ್ಯಕ್ತಿಗಳು ಸಂಸಾರ ಅಲ್ಲ, ಆ ಗೋಡೆ ಕುಂಬೆ ಇವು ಸಂಸಾರ ಅಲ್ಲ, ಅದರ ಮೇಲೆ ನಮ್ಮಲ್ಲಿ ಬೆಳೆದ ದುರಭಿಮಾನ ಏನದಲ್ಲ ಅದು ಸಂಸಾರ. ಅದು ಹಾಗೆ ಇಟ್ಟುಕೊಂಡು ಇವರನ್ನ ಬಿಟ್ಟು ಹೋದರೂ ಕೂಡ ಕಾಡಿಗೆ ಹೋದ್ರೂ ಸಂಸಾರಿಯೇ ಆಗಿರುತ್ತಾನೆ. ಯಾಕೆ? ಮನಸ್ಸು ಇಲ್ಲೇ ಕೂತಿರುತ್ತೆ. ಇವರ ಮೇಲೆ ದುರಭಿಮಾನ ಕಳಕೊಂಡ ಮನೆಯಲ್ಲಿದ್ರು ಸನ್ಯಾಸಿಯೇ ಅಲ್ವಾ, ಮನೆಯಲ್ಲಿದ್ದು ಸನ್ಯಾಸಿಯೇ. ಮಠದಲ್ಲಿದ್ರೂ ಕೂಡ ಇದರ ಮೇಲೆ ಅಭಿಮಾನ ಕಳಕೊಂಡಿಲ್ಲ, ಸಂಸಾರಿಯೇ. ಅದಕ್ಕೆ ಹೇಳ್ತಾರೆ, ಮಂಡೆ ಬೋಳಾಗಿ ಭೂಮಂಡಲವ ತಿರುಗಿದರೇನು, ದಂಡ ಕಮಂಡಲಂಗಳ ಧರಿಸಿ ಅತಿಯೆಂದೆನಿಸಿ ಫಲವೇನು, ಅಂಡ ಜಾದಿಪ ನಂಸಗನ ಪದ ಪುಂಡರೀಕದಿ ಮನವಹರ್ನಿಶಿ ಬಂಡುಣಿಯವೋ ಇರಿಸಿ ಸುಖ ಬಡದಿಪ್ಪ ಮಾನವನು ಏನಾದರೆ ಏನು ಅಂತ ಹೇಳ್ತಾರೆ. ಮೇನ್ ಪರ್ಪಸ್ಸೇ ಹೊರಟೋಯಿತು, ಮೇಲೆ ವೇಷ ಬಂತು ಅಂತ ಹೇಳ್ತಾರೆ. ಹಾಗಾದರೆ ಈ ಸಂಸಾರ ಇದರ ಮೇಲೆ ವೈರಾಗ್ಯ ಅಂದರೆ ಎಲ್ಲಿಗೋ ಅಂದ್ರೆ ಬಾಣ ಇಟ್ಟು ಗುರಿಯಿಂದ ಸೆಂಟರ್ ಪಾಯಿಂಟ್ ಹೊಡಿಗಬೇಕಾಗಿದೆ, ಎಲ್ಲಿಗೋ ಹೋಗ್ಬಿಡ್ತಾರೆ ಬಾಣ, ಗುರಿಯೇ ಸೆಟ್ ಆಗ್ಲಿಲ್ಲ. ಏನದು ವೈರಾಗ್ಯ? ಎಲ್ಲಿ ಬರಬೇಕು? ಹಾ, ಹೆಂಡತಿ ಮಕ್ಕಳ ಮೇಲೆ ವೈರಾಗ್ಯ ಅಲ್ಲ, ಇಲ್ಲಿ ವೈರಾಗ್ಯ ಅಂದರೆ ನಮ್ಮಲ್ಲಿ ಅವರ ಮೇಲೆ ಹುಟ್ಟಿದ ದುರಭಿಮಾನವೇ ಸಂಸಾರ. ಆ ದುರಭಿಮಾನವನ್ನ ಕತ್ತರಿಸುವುದೇ ವೈರಾಗ್ಯ. ಇದು ನನ್ನ ಹಾಳು ಮಾಡುತ್ತಾ ಇದೆ ಅಂತ ಅಷ್ಟೇ ಹೊರತು, ಹೆಂಡತಿ ಮಕ್ಕಳು ಪಾಪ ಅವರು ಸಾಧಕರು ಬಂದಿರ್ತಾರೆ ವೈಷ್ಣವರು, ಅವರು ನಮಗೆ ಅಡ್ಡಿ ಹೇಗೆ ಹಾಕ್ತಾರೆ? ಅವರ ಮೇಲೆ ಅಭಿಮಾನ ಇಟ್ಟಿರ್ತೀವಿ, ನಾನಿಲ್ದಂಗಿದ್ರೆ ಇವರು ಏನಾಗ್ತಾರೋ, ಇವರು ನನ್ನವರು 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 ಅಂತ ಅಭಿಮಾನ ಕೂತಿರತ್ತಲ್ಲ, ಇದು ಸಂಸಾರ ಅಂದ. ಆ ಸಂಸಾರ ಬಿಡಿಸಿಕೊಂಡು ಹೋದರು ಇವರೆದ್ದಿ ಸೌಭರ ಋಷಿಗಳು. ಅಷ್ಟು ಜನರ ಸಂಘ ಬಂತು ನನಗೆ, ಬಿಟ್ಟು ಹೋಗ್ತೇನೆ ಅಂದ ತಾತ್ಪರ್ಯ ಅವರಿಂದ ಕೆಟ್ಟೆ ಅಂತಲ್ಲ, ಅವರ ಮೇಲೆ ನನಗೆ ದುರಭಿಮಾನ ಬಂತು, ಆ ದುರಭಿಮಾನ ಬಿಡಿಸಿಕೊಂಡು ನಾನು ಹೊರಟೆ ಅಂದ್ರು. ಅವಾಗ ಮತ್ತು ಪ್ರಶ್ನೆ, ದುರಭಿಮಾನ ಬಿಟ್ಟರೆ ಅವ್ರ ಜೊತೆಗೆ ಇರ್ಬೋದಾಗಿತ್ತಲ್ಲ, ಅವರ ಮೇಲೆ ದುರಭಿಮಾನ ಬಿಟ್ಟಿದ್ರೆ ಅವರು ಇವರಿಗೆ ಅಡ್ಡಿಯಲ್ಲ ಅಂತಾದರೆ ಅಲ್ಲೇ ಇರ್ಬೋದಾಗಿತ್ತಲ್ಲ, ಬಿಟ್ಟು ಮತ್ತು ತಪಸ್ಸಿಗೆ ಹಾಕೋದ್ರು ಅಂದ್ರೆ ಇಷ್ಟೇ. ಅವರ ಮೇಲೆ ದುರಭಿಮಾನ ಇಲ್ಲ, ಬಿಟ್ಟರೂ ಕೂಡ ಏಕಾಂತದಲ್ಲಿ ಭಗವಂತನ ಚಿಂತನೆ ಮಾಡಿದ್ರೆ ಬರುವಂತಹ ಆನಂದ ಇಲ್ಲಿ ಎಲ್ಲರಲ್ಲಿ ನೋಡುವ ಕಾಲಕ್ಕೆ ಅಷ್ಟು ಬರ್ತಾ ಇಲ್ಲ. ಯಾಕೆ? ಮನಸ್ಸು ವಿಚಲಿತ ಆಗ್ತಾ ಇರುತ್ತೆ, ಮನಸ್ಸು ಚಂಚಲ ಆಗ್ತಾ ಇರುತ್ತೆ. ಏಕತ್ರ ಕೂತು ನಿಂತು ಅಲ್ಲ, ಕೂತು ಹಾಲು ಕುಡಿಯೋದಕ್ಕೂ ಓಡತಾ ಹಾಲು ಕುಡಿಯೋದಕ್ಕೂ ವ್ಯತ್ಯಾಸ ಇದೆಯೋ ಇಲ್ಲವೋ. ದೇವರ ಜ್ಞಾನ ದೇವರ ಚಿಂತನೆ ಹಾಲಾದರೆ ಅದು ಓಡತಾ ಕುಡಿದರೆ ಅದು ಸಂಸಾರದಲ್ಲಿ ದೇವರ ಜ್ಞಾನ ಪಡೆದಂತೆ. ಎಲ್ಲಿ ನೋಡಿ, ಬೆಳಿಗ್ಗೆದ್ದು ದೇವ್ರ ಪುಸ್ತಕ ಹಿಡಿತೀವ, ಆಫೀಸ್ ಹೋಗ್ಬೇಕು, ಅದಕ್ಕೆ ಹೋಗ್ಬೇಕು, ಇದಕ್ಕೆ ಹೋಗ್ಬೇಕು, ಇದಕ್ಕೆ ಹೋಗ್ಬೇಕು, ಟೆನ್ಷನ್ 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 ಇರುತ್ತೆ. ದೇವರ ಚಿಂತನೆ ಕತ್ತರಿಸಿ ಕತ್ತರಿಸಿ ಬರ್ತಾ ಇರುತ್ತೆ. ಅದೇ ಒಂದು ಕಡೆ ಇದ್ರೆ ಯಾವುದಿಲ್ಲ, ಇದ್ರೆ ಭಗವಂತನ ಚಿಂತನೆ ಮಾಡ್ತಾ ಇದ್ರೆ ಅಲ್ಲಿ ಬರೋ ಆನಂದ ಇಲ್ಲಿ ಬರಲ್ಲ. ಯದ್ಯಪಿ ಯಾವುದು ಕಟ್ಟಿ ಹಾಕ್ತಾ ಇದೆ ನಮ್ಮ ಕರ್ಮವೇ, ಅದನ್ನ ಕಳಕೊಂಡು ಹೊರಟರು. ಮಾಡಬೇಕಾದ ಜವಾಬ್ದಾರಿ ಮುಗಿಸಿ ಕೊಟ್ಟು ಎಲ್ಲ ಮಾಡಿ ತಂತರ ದೇವರ ಏಕಾಂತ ಚಿಂತನೆಗೆ ಹೊರಟರು. ಒಟ್ಟಾರೆ ಇಲ್ಲಿ ನಾ ತಿಳಿಬೇಕಾಗಿದ್ದೇನಯ್ಯ ವೈರಾಗ್ಯ ಶಬ್ದದಿಂದ ಅಂತ ಹೇಳಿದರೆ ಅರಣ್ಯಕಾಚರು ಬಹಳ ಚೆನ್ನಾಗಿ ತಿಳಿಸ್ಕೊಡ್ತಾರೆ. ದೇವರ ಮೇಲೆ ಅಂಟು ಮಿಕ್ಕ ಕಡೆ ಅಂಟು ಬಿಟ್ಟಿರೋದೇ ವೈರಾಗ್ಯ. ಅಂಟು ಅಂದ್ರೆ ಏನು? ಸುಖಪ್ರದ ಇವನೇ, ಇದ್ಯಾವುದು ಸುಖ ಇಲ್ಲ, ಕಸ ಅಂತ ತಿಳ್ಕೊಂಡ್ರೆ ಸಾಕು. ಅಲ್ಲ, ವೈಷ್ಣವರು ಹೆಂಡತಿ ಮಕ್ಕಳು ಅವರನ್ನೆಲ್ಲ ಸುಖ ಕೊಡಲ್ಲ ಅಂತ ಬಿಟ್ಟು ಬಿಡೋದ ಅಂದ್ರೆ ಇಲ್ಲ, ಇಷ್ಟು ಕಾಲ ಇವರೇ ಸುಖ ಕೊಡುತ್ತಾರೆ ಅಂತ ದುರಭಿಮಾನ ಬೆಳೆಸ್ಕೊಂಡಿದ್ದೆ, ಅಭಿಮಾನ ಕತ್ತರಿಸಿ ಇವರು ಸುಖ ಕೊಡಲ್ಲ. ಹಾಗಾದರೆ ಈ ಹೆಂಡತಿ ಮಕ್ಕಳನ್ನ ಡಿಸ್ಕಾರ್ಡ್ ಮಾಡೋದಾ, ಹೊರಕ್ ಹಾಕೋದಾ? ಇಲ್ಲ, ಇನ್ನಷ್ಟು ಪೂಜಾ ಮಾಡುತ್ತೇವೆ. ಏನಂತ? ದೇವರು ಕೊಟ್ಟ ಪ್ರತಿಮಾ ಇವರಲ್ಲಿ ಭಗವಂತನ ಪೂಜಾ ಮಾಡೋಣ ಅಂತ ಮಾಡ್ತೀವಿ ಅಷ್ಟೇ ಹೊರತು ಸುಖ ಕೊಡುತ್ತಾರಾದ್ದರಿಂದ ನನಗೆ ಬೇಕು ಅಂತ ಆ ಹಗ್ಗ ಕತ್ತರಿಸಿ ಹೋಗುತ್ತೆ. ಇವರು ನನಗೆ ಸುಖ ಕೊಡೋರು, ಈ ಪದಾರ್ಥಗಳು ನನಗೆ ಸುಖ ಕೊಡುತ್ತೆ, ಆದ ಕಾರಣ ನನಗೆ ಬೇಕು ಎಂಬ ಅಭಿಮಾನ ಕತ್ತರಿಸಿ ಈ ಪದಾರ್ಥಗಳೆಲ್ಲ ದೇವರ ಪೂಜೆಗೆ ದೇವರು ಕೊಟ್ಟದ್ದು, ಈ ವ್ಯಕ್ತಿಗಳೆಲ್ಲ ದೇವರ ಪೂಜೆಗೆ ಅನುಕೂಲವಾಗಿ ದೇವರು ಕೊಟ್ಟದ್ದು, ಇದು ದೇವರ ಪ್ರತಿಮಾ ಅಂತ ದೇವರ ಪೂಜಾ ಮಾಡುತ್ತಾ ಹೊರಡ್ತೀವಿ. ಆದ್ದರಿಂದ ಹೆಂಡತಿ ಮಕ್ಕಳು ಸಂಸಾರ ನಮಗೆ ಮೋಕ್ಷಕ್ಕೆ ಕಾರಣ ಆಗುತ್ತೆ, ಸಂಸಾರಕ್ಕೆ ಕಾರಣ ಆಗಲ್ಲ. ಸಂಸಾರ ಅಂದ್ರೆ ಏನಾಯ್ತವಾಗ, ನಮ್ಮೊಳಗಿರುವ ದುರಭಿಮಾನ ಅದು ಕತ್ತರಿಸಿದರೆ ಸಂಸಾರ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ಇನ್ನೊಂದು ಮಾಡ್ತಾ ಇದ್ದೇನೆ ನಾನು, ಏನದು ಅಂದ್ರೆ ನನಗೇನು ಬರಲ್ಲ, ಬಂದದ್ದೇನೋ ಚೂರು ಅಲ್ಲಲ್ಲಲ್ಲಿ ಹೇಳ್ತಾ ತಿರುಗಾಡ್ತಾ ಇರ್ತೇನೆ. ಈ ಪ್ರವಚನ ಬಹಳ ಜನ ಪಾಪ ಮನೆಯಲ್ಲಿ ಇರ್ತಾರೆ, ಬರ್ಲಿಕ್ಕಾಗಲ್ಲ, ಆರೋಗ್ಯ ಚೆನ್ನಾಗಿರಲ್ಲ ಅಂತವರೆಲ್ಲ ಇರ್ತಾರೆ. ಕೆಲವರು ಉದ್ಯೋಗದಲ್ಲಿ ಇದ್ಬಿಟ್ಟು ಪ್ರವಚನಕ್ಕೆ ಬರ್ಲಿಕ್ಕೆ ಆಗಲ್ಲ, ಶನಿವಾರ ಆದಿತ್ವಾರ ಮಾತ್ರ ಬರ್ಲಿಕ್ಕೆ ಆಗತ್ತೆ, ಮಿಕ್ಕ ದಿವಸ ಬರ್ಲಿಕ್ಕೆ ಆಗಲ್ಲ. ಅಂಥವರಿಗೆಲ್ಲ ಅನುಕೂಲ ಆಗ್ಲಿ ಅಂತ ಒಂದು ಮಾಧ್ಯಮ ತಗೊಂಡೆ ನಾನು. ಯಾವುದು ಅಂದ್ರೆ ಈ ಕಂಪ್ಯೂಟರ್ ಅಂದ್ರೆ ಎಲ್ಲರತ್ರ ಇರಲ್ಲ, ಎಲ್ಲರಿಗೂ ಅದನ್ನು ಆಪರೇಟ್ ಮಾಡ್ಲಿಕ್ಕೂ ಬರಲ್ಲ. ಅದಕ್ಕಾಗಿ ಒಂದು ಕೆಲಸ ಏನು, ಒಂದು ಎಲ್ಲರ ಕೈಯಲ್ಲಿ ಇವಾಗಿರೋದು ಸಾಮಾನ್ಯವಾಗಿ ಸೆಲ್ ಫೋನ್ ಇದ್ದೇ ಇರುತ್ತೆ, ಹೌದಾ? ಆ ಸೆಲ್ ಫೋನ್ ಅಲ್ಲಿ ಮಾಮೂಲು ಹಳೆ ಕಾಲ ಸೆಲ್ ಫೋನ್ ಇಟ್ಕೊಂಡು ಬಹಳ ಕಡಿಮೆ, ಇವಾಗಿನ ಆಂಡ್ರಾಯ್ಡ್ ಫೋನ್ ಎಲ್ಲ ಏನು ಸ್ಮಾರ್ಟ್ ಫೋನ್ ಅಂತ ಇರುತ್ತೆ, ಅದೇ ಇಟ್ಕೊಂಡಿರ್ತಾರೆ. ಅದರಲ್ಲಿ ಸಾಮಾನ್ಯ ಎಲ್ಲರಿಗೂ ಇವಾಗ ಏನಾಗಿದೆ, ಅದರಲ್ಲಿ ಇನ್ನೊಂದು ಮಾಧ್ಯಮ ಬಂದಿದೆ. ಯಾವುದು ಅಂದ್ರೆ ವಾಟ್ಸಪ್ ಅಂತ ಬಂದಿದೆ, ಅದಕ್ಕೆಲ್ಲರೂ ಅಡಿಕ್ಟ್ ಆಗ್ತಾ ಇದ್ದಾರೆ. ಅಂದ್ರೆ ಹೇಗೆ ಡ್ರಗ್ ಅಡಿಕ್ಟ್ ಆಗ್ತಾರಲ್ಲ, ಆ ತರ ಆಗ್ತಾ ಇದ್ದಾರೆ. ಅದರಲ್ಲಿ ಸ್ನೇಹಿತರು ಸಿಗ್ತಾರೆ, ಅವರ ಸರ್ ಎಲ್ಲ ಮೆಸೇಜ್ ಮಾಡ್ತಾ ಕೂತಿರ್ತಾರೆ, ಕೊನೆಗೆ ಅನ್ನ ಹೊತ್ತು ಹೋಗ್ತಾ ಇದ್ರು ಕೂಡ ಅವ್ರಿಗೆ ಗೊತ್ತಾಗ್ತಾ ಇರಲ್ಲ, ಆ ತರ ಮಾಡ್ತಾ ಇರ್ತಾರೆ, ಆ ತರ ಅದ್ರ ಅಡಿಕ್ಟ್ ಆಗ್ತಾ ಇದ್ದಾರೆ. ಸರಿ, ನಾನು ಅದನ್ನ ಬಳಸ್ಕೊಂಡ್ರೆ ಚೆನ್ನಾಗಿರುತ್ತಲ್ಲ ಅಂತ ಅನಿಸ್ತು ನನಗೆ. ಅದಕ್ಕೆ ನಾನು ಏನೇನು ಇವಾಗ ಪ್ರವಚನ ಮಾಡ್ತಾ ಇರ್ತೇನೆ, ಆ ವಾಟ್ಸ್ಆಪ್ ಗ್ರೂಪ್ ಒಂದು ಎಲ್ಲರೂ ನನಗೆ ಅವರವರ ಫೋನ್ ನಂಬರ್ ಕೊಡ್ತಾರೆ, ಅದನ್ನೆಲ್ಲ ಒಂದು ಗ್ರೂಪ್ ತಯಾರು ಮಾಡಿದ್ದೀನಿ ನಾನು. ಮಾಡಿ ಅದರಲ್ಲಿ ಒಂದು ಸಲ ನಾನು ನನ್ನ ಪ್ರವಚನ ಹಾಕಿದ ಕೂಡಲೇ ಅದು 1000 ಜನ ಇದ್ರೂ 1000 ಜನಕ್ಕೆ ಮಾರನೇ ಕ್ಷಣದಲ್ಲಿ ಸೆಲ್ ಫೋನ್ ಅಲ್ಲಿ ಸೇರುತ್ತೆ. ಅವರವರ ಮೊಬೈಲ್ನಲ್ಲಿ ಇಂಟರ್ನೆಟ್ ಅಂದ್ರೆ ಸಿಮ್ ಕಾರ್ಡ್ ಇದ್ರೆ ಸಾಕು, 100 ರೂಪಾಯಿ ಕೊಟ್ಟರೆ ಇಂಟರ್ನೆಟ್ ತಾನಾಗಿ ಬಂದ್ಬಿಡುತ್ತೆ. ಅದರಲ್ಲಿ ಒಂದು ಸಲ ಪ್ರೆಸ್ ಮಾಡಿದ್ರೆ ನನ್ನ ಪ್ರವಚನ ಡೌನ್ಲೋಡ್ ಆಗ್ಬಿಡುತ್ತೆ ಒಂದು ನಿಮಿಷದಲ್ಲಿ. ಎಲ್ಲಿದ್ರೂ ಅವರು ಕೇಳ್ಕೋಬಹುದು, ಕೇಳ್ಕೊಂತ ಪ್ರವಚನ ಅವರು ಕೆಲಸ ಮಾಡ್ಕೋಬಹುದು, ಏನು ಮಾಡ್ಕೋಬಹುದು. ಈ ತರ ನನ್ನ ದಿನದಲ್ಲಿ ಏನೇನು ಪ್ರವಚನ ಆಗ್ತಾ ಇದೆ ಅದೆಲ್ಲವೂ ಹಾಕಿ ಅಲ್ಲಿ ಕೊಡೋಣ ಅಂತ ಒಂದು ಪ್ರಯತ್ನ ಶುರು ಮಾಡಿದ್ದೆ. ಬಹಳ ಜನ ಬಂದಿದ್ದಾರೆ, ಎಲ್ಲರೂ ಇವರೆಲ್ಲರೂ ಕೂಡ ಸೇರಿದ್ದಾರೆ, ಎಲ್ಲರಿಗೂ ಉಪಕಾರ ಆಗ್ತಾ ಇದೆ. ಅದರಿಂದ ನನಗೇನು ಗೊತ್ತೋ ಗೊತ್ತಿಲ್ಲೋ, ಎಲ್ಲರಿಗೂ ಗೊತ್ತು, ಏನೋ ಚೂರೇ ಗೊತ್ತು, ಅದನ್ನೇ ಎಲ್ಲರಿಗೆ ಹಂಚೋಣ ಅಂತ ನನ್ನ ಪ್ರಯತ್ನ. ಅದರಲ್ಲಿ ನೀವು ಸೇರಬೇಕು ಅಂತಿದ್ರೆ ಲಕ್ಷಣವಾಗಿ ನಿಮ್ ಫೋನ್ ನಂಬರು, ಅದರಲ್ಲಿ ವಾಟ್ಸಪ್ ಅಂತ ಒಂದು ಅಪ್ಲಿಕೇಶನ್ ಇರುತ್ತೆ, ಅದು ಡೌನ್ಲೋಡ್ ಮಾಡಿ ನಿಮ್ಮ ನಂಬರ್ ಅನ್ನ ಕೊಟ್ರೆ ಸಾಕು. ಇದೇನು ಯೋಜನೆ, ಇದೇನು ದುಡ್ಡೇನೋ ಕೊಡಬೇಕೇನೋ ಏನೂ ಇಲ್ಲ, ಪೈಸಾ ಕೊಡಬೇಕಾಗಿಲ್ಲ, ಫೋನ್ ನಂಬರ್ ಕೊಟ್ರೆ ಸಾಕು. ಆ ಫೋನ್ ನಂಬರ್ ನಾನು ಅದರಲ್ಲಿ ಸೇರಿಸಿಕೊಂಡು ದಿನಾಗ್ಲೂ ಅಲ್ಲಿ ಹಾಕಿದ ಕೊಳ್ಳೆ ನಿಮ್ ಕೈ ಬರುತ್ತೆ, ನೀವು ಇದ್ದ ಕಡೆ ಪ್ರವಚನ ಕೇಳಿದ್ರೆ ಸಾಕು. ಆದರೆ ಎದುರಿಗೆ ಬಂದು ಕೇಳುವಷ್ಟು ಸಂತೋಷ ಅಲ್ಲಿ ಬರಲ್ಲ, ಬಿಡುವುದಕ್ಕಿಂತ ಕೇಳುವುದು ಉತ್ತಮ, ಎರಡರಲ್ಲಿ ಒಂದು. ಆದ ಕಾರಣ ಯಾರ್ಯಾರು ಮೂಲೆ ಮೂಲೆಯಲ್ಲಿ ಇರ್ತಾರೆ, ನಾನೊಂದು ಶ್ರೀರಂಗಕ್ಕೆ ಹೋಗಿದ್ದೆ, ಶ್ರೀರಂಗಕ್ಕೆ ಹೋದಾಗ ಈ ಸಿಡಿ ಒಂದು ಚತುರ್ದಶಿ ಸಿಡಿ ಶ್ರೀರಂಗಕ್ಕೆ ಹೋಗಿ ಕುಂಭಕೋಣ ಎಲ್ಲ ಕಡೆ ಹೋಗ್ಬಿಟ್ಟಿದೆ, ಅದು ನಂಗೆ ಗೊತ್ತಿಲ್ಲ, ಇದಕ್ಕೆ ಹೋಗ್ತಾ ಇರುತ್ತದು ಯಾರಿಗೆ ಅವ್ರಿಗೆ ಇಷ್ಟ ಆಯ್ದೋ ಕೊಡ್ತಾ ಇರ್ತಾರೆ. ಅಲ್ಲಿ ಹೋದಾಗ ಒಬ್ಬ ಮುದುಕರು ನನ್ನ ಹತ್ತಿರ ಬರ್ತಾ ಇದ್ದಾರೆ, ನನಗೆ ತಮಿಳುನಾಡೇ ಪರಿಚಯ ಇಲ್ಲ, ಯಾರ ಪರಿಚಯವೂ ಇಲ್ಲ, ಫಸ್ಟ್ ಟೈಮ್ ಹೋಗಿದ್ದೆ ನಾನು ಶ್ರೀರಂಗಕ್ಕೆ. ಹೋದಾಗ ಆ ವ್ಯಕ್ತಿನ ಎದುರಿಗೆ ಬರ್ತಾ ಇದ್ದಾರೆ, ನಾನು ಹೋಗಬೇಕೇನೋ, ನಾನು ಅಡ್ಡಿ ಇದ್ದೀನಿ ಅನ್ನೋದು ಸರಿತಾ ಇದ್ದೀನಿ, ನಾನು ಸರಿತಾ ಇದ್ರೆ ಇನ್ನ ನನ್ನ ಕಡೆ ಬರ್ತಾ ಇದ್ದಾರೆ. ನಾ ಕೇಳಿದೆ, ಯಾಕೆ ಬರ್ತಾ ಇದ್ದೀರಾ, ಏನ್ ಬೇಕು ನಿಮಗೆ, ನೀವೇನಾ ಕರ್ನೂಲ್ ಆಚಾರ್ಯರು? ಹೌದು ನಾನೇ ಅಂತ ಹೇಳಿದೆ. ನಿಮ್ಗೆ ಹೇಗ್ ಗೊತ್ತು? ಇಲ್ಲ, ನಿಮ್ದು ನೋಡಿದೆ ಚಿತ್ರ, ಭಾವಚಿತ್ರ ನೋಡಿದೆ. ಏನಾಗ್ಬೇಕಾಗಿತ್ತು? ಏನಿಲ್ಲ, ಕುಂಭಕೋಣದಿಂದ ತುಂಬಾ ದೂರದ ಹಳ್ಳಿ ನಮ್ಮದು, ಅಲ್ಲಿಗೆ ಯಾವ ಆಚಾರರು ಕರೆದ್ರೂ ಬರಲ್ಲ ಪ್ರವಚನಕ್ಕೆ, ಒಬ್ಬರೇ ಇದ್ದೀವಿ ನಾವು, 4 ಮನೆ, ನಮಗೆ ಪ್ರವಚನವೇ ಇಲ್ಲ. ಅಲ್ಲಿ ಪ್ರವಚನ ಮಾಡುವ ಆಚಾರ ಅಂದ್ರೆ ನಿಮ್ ಸಿಡಿ ಮಾತ್ರ, ನಮಗೆ ಅದನ್ನೇ ಕೇಳ್ತಾ ಇದ್ದೇವೆ ನಾವು, ಅದು ಕೇಳಿ ಕೇಳಿ ಅದನ್ನು ಅನುಷ್ಠಾನ ಮಾಡ್ತಾ ಇದ್ದೇವೆ, ಅರಣ್ಯಕಾಚಾರ ಅನುಗ್ರಹ ನೆನೆದು ನೆನೆದು ಸಂತೋಷ ಆಗ್ತಾ ಇದೆ, ನಿಮ್ಮನ್ನೇ ನೋಡ್ಲಿಕ್ಕೆ ಬಂದೆ. ಮೂಲೆ ಮೂಲೆಯಲ್ಲಿರ್ತಕ್ಕಂತಹ ಜನಗಳಿಗೆ ತಲುಪಿದರೆ ಅವರು ಈ ಅನುಷ್ಠಾನದ ಮಾರ್ಗ ನಂದಲ್ಲ, ನನ್ನಪ್ಪನ ಸ್ವತ್ತಲ್ಲ, ಇದು ಅರಣ್ಯಕಾಚಾರ್ಯರು ಕೊಟ್ಟದ್ದು, ಜನಗಳಿಗೆ ಬಿಡಿಸಿ ಬಿಡಿಸಿ ಹೇಳಿದ್ದು ಮಾಡ್ರೋ ಅಂತೇಳಿ ಅದನ್ನ ನಾನು ಉಣತ ಚೂರು ಅಪ್ಪ ನೀವು ತಗೊಳ್ರಿ ಅಂತ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಆ ಪ್ರಯತ್ನದಲ್ಲಿ ನೀವು ಭಾಗಿಗಳಾಗಬೇಕು, ಆ ತಗೊಳ್ಬೇಕು ಅಂತಿದ್ರೆ ನಿಮ್ಮ ನಂಬರ್ಸ್ ಎಲ್ಲ ಕೊಟ್ಟರೆ ಸಾಕು, ನಾನು ಅದನ್ನ ಸೇರಿಸಿಕೊಂಡು ಕಳಿಸ್ತೇನೆ. ನೀವು ಮಾತ್ರ ಅಲ್ಲ, ನಿಮಗೆ ಗೊತ್ತಿದ್ದವರು ಎಷ್ಟೋ ಜನ ಇದ್ದಾರೋ, ಎಲ್ಲೆಲ್ಲಿರ್ತಾರೋ ಅವರೆಲ್ಲರ ನಂಬರ್ಸು ಕೊಡಿ, ಎಲ್ಲರಿಗೂ ಕಳಿಸೋಣ. ಅದು ಭಾರತ ಅಲ್ಲ, ಇಡೀ ಎಲ್ಲೆಲ್ಲಿದ್ರೂ ಕೂಡ ಹೋಗ್ಬಿಡುತ್ತೆ, ಒಂದು ಕ್ಷಣದಲ್ಲಿ ಎಲ್ಲರ ಕೈಗೂ ಸೇರುತ್ತೆ, ಎಲ್ಲರಿಗೂ ಅನುಕೂಲ ಆಗುತ್ತೆ. ಶ್ರೀಕೃಷ್ಣ ಅರ್ಪಣಮಸ್ತು.